श्री गुरुभ्यो नमः हरि ओम हयग्रीवं चिदानन्द विग्रहं सदनुग्रहं दशग्रीवच्युतं शापान् मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्दशय्याय पूर्णज्ञानवशार्णसे उत्तुङ्गवात्तरङ्गाय मध्वदुग्धाभये नमः गुरुमखिलगुणज्ञम् सद्गुणैकाधिवासम् शमलमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्दोषकष्टम् भजमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकलाक्षितान्तलीलागोपालपालितान् विद्यापयोनिधीन् वन्दे ब्रह्मविद्यागुरुम् नमः ब्रह्मचर्यहरिप्रीतिसुविद्यापादशारिणः इष्टतान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देऽभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे गोप्रखरसङ्काशम् गोपालाचरतत्परम् गोदेव वन्द्यपादाब्जम् गोपालाख्यगुरुम् भजे जलज्येष्ठनिभाकारम् जगदीशपदाश्रयम् जगदीतलविख्यातम् जगन्नाथगुरुम् भजे श्रीगुरुभ्यो नमः हरिः ओम् हरिकथामृतसार गुरुगळ करुणदिन्द अपनितु केळुवे परम भगवद्भक्तरिदनादरति केळुवदु ಇನ್ನ ಪಿತೃಗಳಿಗೆ ನಾವು ವಿಶೇಷವಾಗಿರತಕ್ಕಂಥ ಪಿತೃಗಳ ಉದ್ದೇಶದಿಂದ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಪಿತೃಗಳು ಯಾರು, ಆ ಪಿತೃಗಳು ಅವರನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಇವೆಲ್ಲವನ್ನು ಕೂಡ ಹರಿವಂಶ ಶ್ರಾದ್ದಕಲ್ಪದಲ್ಲಿ ವಿಸ್ತಾರವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಹರಿವಂಶ ಶ್ರಾದ್ದಕಲ್ಪದಲ್ಲಿ ಶುರು ಆಗೋದೇ ಹೀಗಾಗುತ್ತೆ. ಪ್ರಶ್ನೆ ಕೇಳುತ್ತಾರೆ, ವೈಷಂಪಾಯನರನ್ನ ಪ್ರಶ್ನೆ ಮಾಡುತ್ತಾರೆ ಶೌನಕಾದಿಗಳು. ಶ್ರಾದ್ದ ಅಂದರೆ ಏನು, ಶ್ರಾದ್ದ ಹೇಗೆ ಮಾಡಬೇಕು, ಶ್ರಾದ್ದದಲ್ಲಿ ಬರುವವರು ಯಾರು, ನಮ್ಮವರು ಬರ್ತಾರೆ ಹೋದಂಥವರು ಯಾರು ಬರ್ತಾರೆ, ಇದೇ ಪ್ರಶ್ನೆ ಅಲ್ಲಿಟ್ಟುಕೊಂಡು ಹೇಳಿದಾಗ ಅಲ್ಲಿ ಮುಂದೆ ಹೇಳುತ್ತಾರೆ, ಈ ಪ್ರಶ್ನೆಯನ್ನೇ ಭೀಷ್ಮಾಚಾರ್ಯರು ಕೇಳಿದರಯ್ಯ. ಭೀಷ್ಮಾಚಾರ್ಯರು ತಾವು ತಂದೆಯ ಶ್ರಾದ್ದವನ್ನ ಮಾಡುತ್ತಾ ಇದ್ದಾರೆ. ತಂದೆಯ ಶ್ರಾದ್ದವನ್ನ ಮಾಡುವಂತ ಅವರು ದರ್ಭೆಗಳ ಮಧ್ಯದಿಂದ ತಂದೆಯ ಕೈ ಎದ್ದು ಬರ್ತಾ ಇದೆ. ಪಿಂಡ ಪ್ರದಾನ ಮಾಡಲಿಕ್ಕೆ ಹೋದಾಗ ತಂದೆಯ ಕೈ ಎದ್ದು ಬಂದು ಪಿಂಡವನ್ನು ಕೊಡು ಅಂತ ಕೇಳಿದಾಗ ಅವಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಅದು ತಂದೆ ಕೈ ಅಂತ ಗೊತ್ತಾಗ್ತಾ ಇದೆ. ಅದು ನೋಡಿ, ನಾನು ಕೊಡಲ್ಲ, ಈ ಯುಗದಲ್ಲಿ ಕೈಯಲ್ಲಿ ಪಿಂಡ ಕೊಡುವುದು ಧರ್ಮ ಅಲ್ಲ, ಆದ್ದರಿಂದ ಕೈಗೆ ಪಿಂಡ ಕೊಡಲ್ಲ, ದರ್ಭೆಗಳ ಮೇಲೆ ಪಿಂಡವನ್ನಿಡುತ್ತೇನೆ ಅಂತ ಇಟ್ಟರು. ಇಟ್ಟ ಕೂಡಲೇ ಶಂತನು ಮಹಾರಾಜರಿಗೆ ತುಂಬಾ ಸಂತೋಷ ಆಯಿತು. ಹಾಗೆ ಅವರು ದರ್ಶನ ಕೊಡುತ್ತಾರೆ, ಕೊಟ್ಟು ಒಳ್ಳೆ ಸಂತೋಷ ಆಯಿತಯ್ಯ, ನಿನ್ನ ನೋಡಿ ನಿನ್ನಂಥ ಮಗನ ಪಡೆದದ್ದಕ್ಕೆ, ಧರ್ಮವನ್ನ ಬಿಟ್ಟಿಲ್ಲ ನೀನು. ಅಯ್ಯೋ ಅಪ್ಪ ಕೇಳಿದ್ನಲ್ಲ ಕೊಟ್ಟು ಬಿಡೋಣ ಅಂತ ಕೊಳ್ಳಿಲ್ಲ, ಧರ್ಮವನ್ನ ಬಿಡಲಿಲ್ಲ, ಅದಕ್ಕೆ ಸಂತೋಷ ಆಯಿತು, ಏನು ಬೇಕಾದರೂ ವರ ಕೇಳು. ಆದರೆ ಇವರು ಇನ್ಯಾವುದು ಕೇಳಲಿಲ್ಲ, ಅವರೇ ಕೊಟ್ಟರು ನೀನು ಚಿರಂಜೀವಿಯಾಗು ಅಂದ್ರೆ ವಿಶೇಷವಾಗಿ ಇಚ್ಛಾ ಮೃತಿ ಇರುವಂತವನಾಗು. ಚಿರಂಜೀವಿ ಅಂದ್ರೆ ಎಷ್ಟರವರೆಗೆ ಬದುಕಬೇಕು ಅಂತ ಅಂದುಕೊಳ್ತೀವೋ ಅಷ್ಟುವರೆಗೆ ಇರೋದು. ಆ ರೀತಿಯಲ್ಲಿ ಭೀಷ್ಮ ಕೆಲವರು ಕಲ್ಪಾಂತ ಆಯುಷ್ಯ ಚಿರಂಜೀವಿ ಅಂತ ಹೇಳಿದ್ರೆ, ಯಾರು ಮಾರ್ಕಂಡೇಯರು ಮೊದಲಾದಂಥವರು ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಆಯುಷ್ಯ ಅವರಿಗೆ ಇತಿಮಿತಿ ಇಲ್ವಾ ಅಂದ್ರೆ, ಹಾ ಕಲ್ಪ ಅಂತ ಆಯುಷ್ಯ ಅಂತ ಹೇಳ್ತಾರೆ. ಅದನ್ನ ಚಿರಂಜೀವತ್ವವನ್ನ ನಿರ್ಧಾರಣೆ ಮಾಡುತ್ತಾರೆ. ಇಲ್ಲಿ ಹೇಳೋದೇನು ಅಂದ್ರೆ, ಇಚ್ಛಾಮೃತಿಯನ್ನ ಹೊಂದು ಭಗವಂತನ ಪೂರ್ಣಾನುಗ್ರಹ ಆಗಲಿ. ಕೊನೆಗೆ ಹೇಳುತ್ತಾರೆ ಭೀಷ್ಮಾಚಾರ್ಯ ಹೇಳುತ್ತಾರೆ, ನನಗೇನು ಬೇಕಾಗಿಲ್ಲ, ಶ್ರಾದ್ದದ ಪರಿಚಯ ಮಾಡಿಕೊಡಿ. ಶ್ರಾದ್ದದಲ್ಲಿ ಹೇಗೆ ಮಾಡಬೇಕು, ಆ ಶ್ರಾದ್ದವನ್ನ ಮಾಡುವ ವಿಧಿವಿಧಾನಗಳೇನು, ಅಲ್ಲಿ ಬರುವಂತವರು ಯಾರು, ನಾವು ಹೇಗೆ ಮಾಡಬೇಕು ಎಲ್ಲವನ್ನ ತಿಳಿಸಿಕೊಡಿ ಅಂದಾಗ ಶಂತನು ಮಹಾರಾಜ ಸ್ವಲ್ಪ ಪರಿಚಯ ಮಾಡಿ ತದನಂತರ ಹೇಳುತ್ತಾರೆ, ಈ ಶ್ರಾದ್ದದಲ್ಲಿ ಭೋಜನಕ್ಕೆ ಬಂದಿರುವಂಥವರೇ ಮಾರ್ಕಂಡೇಯ ಋಷಿಗಳು, ಅವರನ್ನ ಕೇಳಯ್ಯ, ಅವರಿಗೆ ಚೆನ್ನಾಗಿ ಗೊತ್ತು ನೋಡು. ಅವಾಗ ಸ್ವಲ್ಪ ಪರಿಚಯ ಮಾಡಿಕೊಡುತ್ತಾರೆ, ಪಿತೃಗಳು ಅಂತ ಇದ್ದಾರಯ್ಯ, ದೇವತೆಗಳು ಅವರು ಈ ಶ್ರಾದ್ದದಲ್ಲಿ ಬರ್ತಾರೆ, ಅವರನ್ನ ನಾವು ಪೂಜಾ ಮಾಡುತ್ತೇವೆ. ಆ ಪೂಜಾ ಮಾಡುವ ಕಾಲಕ್ಕೆ ತ್ರೀನ್ ಪಿಂಡಾನ್, ಮೂರು ಪಿಂಡಗಳನ್ನ ಕೊಡಬೇಕು. ಯಾಕೆ, ನಮ್ಮವರಿಗೆ ತಲುಪಲಿ ಅಂತ ಯಾರಿಗೆ ಕೊಡುವುದು, ಇವರಿಗೆ ಕೊಡಬೇಕು. ಯಾರಿಗೆ ಕೊಡಬೇಕು ಅಂತ ಅವರು ಕೇಳಿದರೆ ನಾಮಗೋತ್ರಾದಿಗಳನ್ನ ಉಚ್ಚಾರ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ನಾಮಗೋತ್ರಾದಿಗಳನ್ನ ಉಚ್ಚಾರ ಮಾಡಿ ನಮ್ಮವರಿಗೆ ಇದನ್ನು ಕೊಡಿ ಅಂತ ಪಿತೃಗಳ ಕೈಯಲ್ಲಿ ಕೊಡು ಅಂದ್ರೆ ಅವರದನ್ನು ಸ್ವೀಕಾರ ಮಾಡಿ ಅದರಿಂದ ತೃಪ್ತರಾಗಿ ನಮ್ಮವರು ಎಲ್ಲಿರ್ತಾರೋ ಅವರಿಗೆ ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ಆದ್ದರಿಂದ ಇಲ್ಲಿ ಪಿತೃದೇವತೆಗಳು ಬರ್ತಾರೆ, ನಮ್ಮವರು ಬರಲ್ಲ. ಅಂದ್ರೆ ನಿರಂಶರಾದ ಜೀವರಾಶಿಗಳು ಯಾರು ಹೋದವರು ಇಲ್ಲಿ ಬರುವುದಿಲ್ಲ. ಆವಾಗ ಮತ್ತು ಪ್ರಶ್ನೆ ಬರಬಹುದಾಗಿತ್ತು, ಅವರು ಒಂದು ವೇಳೆ ಗಾಳಿ ರೂಪದಿಂದ ಬಂದ್ಬಿಟ್ಟಿದ್ರೆ ಶ್ರಾದ್ದದಲ್ಲಿ. ಕೆಲವರು ಹೇಳೋದಿದೆ ಏನಂತ, ನಮ್ಮವರು ಗಾಳಿ ರೂಪದಲ್ಲಿ ಬರುತ್ತಾರೆ, ಯಾರು ಸತ್ತವರು, ಸತ್ತು ಇನ್ನೊಂದು ಕಡೆ ಹುಟ್ಟಿದವರು ಗಾಳಿ ರೂಪದಲ್ಲಿ ಬಂದು ಶ್ರಾದ್ದದಲ್ಲಿ ತಗೊಂಡು ಹೋಗ್ತಾರೆ. ಅದಕ್ಕೆ ಒಂದು ವೇಳೆ ನನ್ನ ಶ್ರಾದ್ದ ಆಗಿದ್ದಿದ್ರೆ ಹಿಂದಿನ ಜನ್ಮದಲ್ಲಿ ಯಾರು ನನ್ನ ಶ್ರಾದ್ದ ಮಾಡಲೇಬೇಕಲ್ಲ, ಮಾಡಿರ್ತಾರೆ ಯಾರು ಭಾಗ ಇದ್ದಿದ್ರೆ, ಅವರು ಮಾಡಿದರೆ ನಂಗೆ ತಲುಪೋದು ಹೇಗೆ ಅಂತ ಪ್ರಶ್ನೆ ಅಲ್ಲ. ನಿಮಗೆ ಒಳ್ಳೆ ಊಟ ಸಿಗುತ್ತೆ ಆ ಶ್ರಾದ್ದ ದಿವಸ, ಒಳ್ಳೆ ಸಂತೋಷ ಆಗ್ತಾ ಇರುತ್ತೆ, ಅದೇ ನಿಮ್ಮ ಶ್ರಾದ್ದ ಅದಕ್ಕುರುಹು ಅಂತ ಉತ್ತರ. ಅವಾಗ ಶ್ರಾದ್ದ ಕಾಲಕ್ಕೆ ನಿರಂಶರಾದ ಜೀವರೇ ನರಕದಲ್ಲೋ ಸ್ವರ್ಗದಲ್ಲೋ ಅಥವಾ ಭೂಮಿಯಲ್ಲೋ ಎಲ್ಲೋ ಇದ್ದವರೇ ಗಾಳಿ ರೂಪದಿಂದಲೋ ಯಾವುದೋ ಒಂದು ರೂಪದಿಂದ ಶ್ರಾದ್ದ ಕಾಲಕ್ಕೆ ಬಂದು ಜೀವರಾಶಿ ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳೋದಾದ್ರೆ, ನಾನು ನನ್ನ ಶ್ರಾದ್ದಕ್ಕೆ ಹಿಂದಿನವರು ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ನನ್ನ ಮಕ್ಕಳು ಯಾರಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಶ್ರಾದ್ದ ಮಾಡಿರ್ತಾರಲ್ಲ, ಆ ಶ್ರಾದ್ದ ಮಾಡಿದ್ರೆ ಗಾಳಿ ರೂಪದಿಂದ ಹೋಗಿ ಬಂದಿರ್ತೇನೆ ಅವ್ರ ಪ್ರಕಾರ, ಮತ್ತೆ ನನಗೆ ಇಲ್ಲಿ ಹಣ ಕೊಡೋದಕ್ಕೆ, ಗಾಳಿ ರೂಪದಿಂದ ಹೋಗಿ ಎಲ್ಲ ತಗೊಂಡು ಬಂದವನಿಗೆ ಪುನಃ ನನಗಿಲ್ಲಿ ಅನ್ನ ಯಾಕೆ ಸಿಗಬೇಕು ಅಂದ್ರೆ, ಗಾಳಿ ಇಲ್ಲ ನೀರು ಇಲ್ಲ ಯಾವ ರೂಪದಿಂದ ಯಾರು ನಮ್ಮವರು ಬರ್ತಾ ಇಲ್ಲ. ಹರಿವಂಶದಲ್ಲಿ ಪಟ್ಟ ಹೇಳ್ತಾರೆ, ಪಿತೃಗಳು ನಮ್ಮವರು ಯಾರು ಬರ್ತಾ ಇಲ್ಲ, ಪಿತೃದೇವತೆಗಳು ಮಾತ್ರ ಬರುವುದು. ಇನ್ನ ನಮ್ ಹೋದವರು ಸಾಂಶರಾದರು ದೇವತೆಗಳಾಗಿದ್ರೆ ಗೊತ್ತಿಲ್ಲ, ಅವರು ಬಂದಾರೋ ಇಲ್ಲೋ ನಮ್ಗೆ ಗೊತ್ತಾಗಲ್ಲ, ಅವ್ರು ಬಂದಿದ್ರೆ ನಮ್ಗೆ ಗೊತ್ತಾಗಲ್ಲ. ದೇವತೆಗಳು ಬಿಟ್ರೆ ನಿರಂಶರಾದ ಜೀವರಾಶಿಗಳು ಯಾರು ಕೂಡ ಶ್ರಾದ್ದ ಕಾಲದಲ್ಲಿ ಸತ್ತವರು ಬರಲ್ಲ, ಅದು ನಿಶ್ಚಯ, ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತಲ್ಲಿ ಸಂಶಯ, ಶಂತನ ಮಹಾರಾಜ ಬಂದಲ್ಲ, ಶ್ರಾದ್ದ ಆಗೋ ಕಾಲಕ್ಕೆ ಭೀಷ್ಮಾಚಾರ್ಯರು ಪಿಂಡ ಇಡ್ಲಿಕ್ಕೆ ಹೋದಾಗ ಕೈ ಬಂತು ಮತ್ತು ದರ್ಶನ ಕೊಡತಾನ ಅಂತ ಅಂದ್ರೆ, ಅದು ದಿನಾಗೂ ಪ್ರತಿ ಸಲ ಬರೋದಲ್ಲ, ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಬಂದದ್ದಷ್ಟೇ ಹೊರತು ಇನ್ನೊಂದಲ್ಲ, ನಮಗೆ ಉಪದೇಶ ಕೊಡ್ಲಿಕ್ಕಾಗಿ ಬಂದದ್ದು. ಹಾಗಾದ್ರೆ ಪಿತೃಗಳು ಅಂದ್ರೆ ಯಾರು, ಹೇಗಿರ್ತಾರೆ, ಏನು ಅಂತ ಪ್ರಶ್ನೆಗಳು ಬಂದರೆ ಹೇಳ್ತಾರೆ, ಬ್ರಹ್ಮದೇವರ ಮಾನಸ ಪುತ್ರರೇ ಪಿತೃಗಳು, ಬ್ರಹ್ಮದೇವರಿಂದ ಹುಟ್ಟಿ ಬಂದವರೇ ಪಿತೃದೇವತೆಗಳು. ಅವರ ಹುಟ್ಟು ಯಾವಾಗಾಯಿತು ಅಂದರೆ ಹೇಳ್ತಾರೆ, ತತ್ವಾಭಿಮಾನಿಗಳ ಹುಟ್ಟಿನ ನಂತರ ಅವರ ಜನ್ಮ ಆಯಿತು. ಅದಕ್ಕೆ ಇವರಿಗೆ ಶರೀರ ಬರಬೇಕಾದರೆ ಪಿತೃದೇವತೆಗಳ ಸೃಷ್ಟಿ ಆಯಿತಲ್ಲ. ಮಾನಸ ಸೃಷ್ಟಿ ಎಂದರೆ ಮನೋಸಂಕಲ್ಪದಿಂದ ಭಗವಂತನ ಪ್ರಾರ್ಥನೆ ಮಾಡಿದಾಗ ಅವರು ಶರೀರ ಧಾರಣೆ ಮಾಡಿಕೊಂಡು ಪ್ರತ್ಯಕ್ಷ ಆಗೋದು. ಅವರ ಶರೀರ ಕಲ್ಪನೆ ಮಾಡಿಕೊಟ್ಟದ್ದು ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳೇ. ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಆ ಪಿತೃದೇವತೆಗಳಿಗೆಲ್ಲ ಶರೀರವನ್ನು ಕಲ್ಪನೆ ಮಾಡಿಕೊಟ್ಟರು. ಅದಕ್ಕೇನಾಯಿತು ಅಂದರೆ ಬ್ರಹ್ಮದೇವರ ಮಾನಸ ಪುತ್ರರಾಗಿದ್ರೂ ಕೂಡ ಶರೀರ ಕಲ್ಪನೆ ಮಾಡಿದ್ದರಿಂದ ಯಾರು ತತ್ವಾಭಿಮಾನಿ ದೇವತೆಗಳೆಲ್ಲ ದೇವತೆಗಳು ಪಿತೃದೇವತೆಗಳಿಗೆ ಪಿತೃಸ್ಥಾನ, ಶರೀರ ಕೊಟ್ಟವ ತಂದೆ. ಐದು ರೀತಿಯಾಗಿ ತಂದೆ ಅಂತ ಹೇಳ್ತಾರೆ. ಓದು ಹೇಳಿಕೊಟ್ಟವ ತಂದೆ, ಅನ್ನ ಹಾಕಿದವ ತಂದೆ, ಆಪತ್ತಿನಿಂದ ರಕ್ಷಣೆ ಮಾಡಿದವ ತಂದೆ, ಶರೀರ ಕೊಟ್ಟವ ತಂದೆ, ಅನೇಕ ರೀತಿಯಲ್ಲಿ ತಂದೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರಲ್ಲಿ. ಆ ರೀತಿಯಲ್ಲಿ ಈ ಶರೀರವನ್ನು ಕೊಟ್ಟದ್ದರಿಂದ ದೇವತೆಗಳು ಪಿತೃದೇವತೆಗಳಿಗೆ ತಂದೆ ಸ್ಥಾನದಲ್ಲಿ ಬಂದರು. ಆದ ಮೇಲೆ ಏನಾಯಿತು ಅಂದರೆ ದೇವತೆಗಳಿಗೆ ಸಹಜವಾಗಿ ಸಂಪತ್ತು, ಅವರಿಗೆ ನ್ಯಾಚುರಲ್ ಆಗಿ ಅವರ ಸಹಜವಾದ್ಯ ಸಂಪತ್ತವರಿಗೆ ಅಧಿಕಾರ ಯಾವಾಗಲೂ ಇರುತ್ತೆ, ಹುಟ್ಟಲ್ಲೇ ಇರುತ್ತೆ. ಅದಕ್ಕೆ ಜಗಾಪರೋಕ್ಷಗಳು ಅಂತ ಎರಡು ರೀತಿ ಸಂಪತ್ತು, ಭಗವಂತನ ಹೊರಗಿಂದ ಕಾಣುವ ಸಂಪತ್ತು, ಹೊರಗಿನ ಸಂಪತ್ತು ತುಂಬಾ ಇರುತ್ತೆ. ಕರ್ಮ ಅಂಬುದು ಯಾರನ್ನೂ ಬಿಟ್ಟಿಲ್ಲ, ಕರ್ಮ ಅಂಬುದು ಯಾರನ್ನೂ ಬಿಟ್ಟಿಲ್ಲ. ಅಂಥ ದೇವತೆಗಳಿಗೇನೆ ಅವರ ಕರ್ಮಾನುಸಾರ ಒಂದು ಸಲ ಏನಾಯಿತು ಅಂದ್ರೆ ಬ್ರಹ್ಮದೇವರ ಪೂಜಾದಲ್ಲಿ ಆಲಸ್ಯ ಬಂತು. ಯಾರ ಪೂಜಾ? ಬ್ರಹ್ಮದೇವರನ್ನು ಪೂಜಾ ಮಾಡುವುದರಲ್ಲಿ ಗೌರವ ಕೊಡುವುದರಲ್ಲಿ ದೇವತೆಗಳಿಗೇನೆ ಆಲಸ್ಯ ಬಂತು. ಇಂದ್ರಾದಿ ದೇವತೆಗಳಿಗೆ, ಆ ದೇವತೆಗಳಲ್ಲಿ ಮತ್ತು ಗರುಡ ಶೇಷ ರುದ್ರರು ಸೇರಲಿಲ್ಲ, ಇಂದ್ರಾದಿ ದೇವತೆಗಳಿಗೇನೆ ಬ್ರಹ್ಮದೇವರ ಪೂಜಾ ಮಾಡುವುದರಲ್ಲಿ ಸ್ವಲ್ಪ ಆಲಸ್ಯ ಬಂತು. ಅದಕ್ಕೆ ಶಾಪ ಕೊಟ್ರು ಬ್ರಹ್ಮದೇವರು, ನಿಮಗೆ ತತ್ವಜ್ಞಾನ ತಿರೋಧಾನ ಆಗಲಿ ಅಂತ ಶಾಪ ಕೊಟ್ರು. ಆವಾಗ ತುಂಬಾ ದುಃಖಿತರಾದಂಥ ದೇವತೆಗಳು, ಅಲ್ಲ ತತ್ವಜ್ಞಾನ ತಿರೋಧಾನ ಆದರೆ ಏನಾಗುತ್ತೆ, ನಮ್ಮ ತರ ಇರ್ತಾರೆ ದೇವತೆಗಳಾಗಿದ್ರು ಕೂಡ, ಇವಾಗ ನಾವು ಹೇಗಿದ್ದೇವೆ, ಏನೂ ಇಲ್ಲ, ಸಾರಿಸಿ ಬರೆದು ರಂಗೋಲಿ ಹಾಕಿದಂತೆ ಹೌದಾನೆ, ಏನೋ ಒಂದಿಟ್ಟು ಈ ತಂಬಿಗೆ ಆಚೆ ಆ ತಂಬಿಗೆ ಈಚೆ ಇಟ್ಟು ಗಳಿಬಿಡಿ ಮನೆಯಲ್ಲಿ ಮಾಡಿಬಿಡ್ತೇವೆ, ಏನೋ ಅನುಷ್ಠಾನ ಅಂತ ಹೆಸರಿಟ್ಟು ಅದು ಮಾಡಿದ ಕೂಡಲೇ ನಾವೇನೋ ದೇವರು ಕಾಣುವಷ್ಟು ಅನುಷ್ಠಾನ, ಏನು ಅಪರೋಕ್ಷ ಜ್ಞಾನಕ್ಕೆ ಸಾವು ಏನು ಒಂದಿಂಚು ಕಡಿಮೆ ಇದೆ ಎಂಬಷ್ಟು ಅನುಸಂಧಾನ ಮಾಡಿಬಿಟ್ಟಿವೆ ಅಂತ ನಮಗೆ ಮನಸ್ಸಲ್ಲಿ ಬರ್ತಾ ಇರುತ್ತೆ. ನಾವು ಮಾಡೋ ಸಾಧನೆ, ನಾವು ಮಾಡಬೇಕಾದ ಸಾಧನೆ ಮುಂದೆ ಈಗ ನಾವು ಮಾಡುವ ಸಾಧನೆ ಏನಿದೆ ಅಂದ್ರೆ ಪರ್ವತದ ಮುಂದೆ ಒಂದು ರವೆ ಕಾಳಿದ್ದಷ್ಟು ಸಾಧನೆ ನಡೆಯುತ್ತಾ ಇದೆ ನಮ್ದು. ಅಂಥ ಸ್ಥಿತಿ ಬಂತು ದೇವತೆಗಳಿಗೆ. ಭಗವಂತನ ಸತತ ಚಿಂತನೆ ಮಾಡುವುದೆಲ್ಲ ಹೊರಟೋಯಿತು, ಎಲ್ಲರೂ ಸ್ಥಗಿತರಾಗ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ ಅವರು. ಅವಾಗ ಬ್ರಹ್ಮದೇವನ ಕೇಳಿಕೊಂಡ್ರೆ, ನೋಡಯ್ಯ ನಿಮ್ಮಂತೆ ನನ್ನನ್ನು ಮರೆತವರಲ್ಲ ಇನ್ನೊಬ್ಬರಿದ್ದಾರೆ ಗುಂಪು, ಯಾರು ಪಿತೃದೇವತೆಗಳು, ಅವರು ನನ್ನ ಮರೆತಿಲ್ಲ. ಅದಕ್ಕೆ ಅವರಿಗೆ ತತ್ವಜ್ಞಾನ ಲೋಪ ಆಗಲಿಲ್ಲ, ಅವರ ಹತ್ತಿರ ಹೋಗಿ ಜ್ಞಾನೋಪದೇಶವನ್ನ ಪಡೀರಿ. ಅವಾಗ ದೇವತೆಗಳೆಲ್ಲ ಪಿತೃದೇವತೆಗಳ ಹತ್ರ ಬರ್ತಾರೆ, ಬಂದು ನಮಗೆ ಚೂರು ತತ್ವಜ್ಞಾನದ ಉಪದೇಶವನ್ನು ಕೊಡಿ ಎಂದಾಗ ಅವರು ತತ್ವಜ್ಞಾನವನ್ನು ಕೊಡುತ್ತಾರೆ. ಮತ್ತು ಹೋದದ್ದು ತಿರುಗಿ ಬಂತು, ಬ್ರಹ್ಮದೇವರು ವ್ಯವಸ್ಥೆ ಮಾಡಿದರು, ಹೀಗಾಗಬೇಕಾಗಿತ್ತಾದ್ದರಿಂದ ಆ ರೀತಿ ಶಾಪ ಕೊಟ್ಟರು, ತತ್ವಜ್ಞಾನ ತೆಗೆದರು, ಇನ್ನೊಂದು ಕಡೆಯಿಂದ ತುಂಬಿದ್ರು. ಬಂತು, ಆನಂದ ಆಯಿತು ದೇವತೆಗಳಿಗೆ. ಆವಾಗ ಪಿತೃಗಳು, ಪಿತೃದೇವತೆಗಳು ದೇವತೆಗಳನ್ನ ಸಂತೋಷದಿಂದ ಇರುವ ದೇವತೆಗಳನ್ನ ಕರೆಯುತ್ತಾರೆ. ಏನಂತ ಕರೆಯುತ್ತಾರೆ ಅಂದ್ರೆ ಪುತ್ರ ಅಂತ ಕರೀತಾರೆ, ಮಕ್ಕಳ ಅಂತ ಕರೀತಾರೆ. ಇವರಿಗೆಲ್ಲ ದುಃಖ ಆಯಿತು. ಏನಿಲ್ಲ, ನಾವು ಇವರಿಗೆ ಶರೀರ ಕೊಟ್ಟು ತಂದೆ ಸ್ಥಾನದಲ್ಲಿದ್ದೇವೆ, ಇವರು ನಮ್ಮ ಮಕ್ಕಳ ಸ್ಥಾನದಲ್ಲಿದ್ದಾರೆ. ನಾವು ಚೂರು ಉಪದೇಶ ಕೇಳಲಿಕ್ಕೆ ಬಂದಾಗ ನಮ್ಮನ್ನ ಪುತ್ರಾಹ ಅಂತ ಕರೆದು ಬಿಟ್ರಲ್ಲ, ದುಃಖ ಆಯಿತು ದೇವತೆಗಳಿಗೆ. ಬ್ರಹ್ಮದೇವರ ಹತ್ರ ಹೋಗ್ತಾರೆ, ನೋಡ್ರಿ ಇವರು ಕಂಪ್ಲೇಂಟ್ ಅಲ್ಲಿ ನೋಡ್ರಿ, ನಮ್ಮನ್ನ ಪುತ್ರಾಹ ಅಂತ ಕರೀತಾರೆ. ಅದಕ್ಕಂದ್ರು ಸತ್ಯ ಅಂದ್ರು, ನೀವು ಶರೀರ ಕೊಟ್ಟದ್ದಕ್ಕೆ ಅವರಿಗೆ ಅಪ್ಪ ಸ್ಥಾನದಲ್ಲಿದ್ದೀರಾ, ಪಿತೃಸ್ಥಾನದಲ್ಲಿ. ಅವರು ಜ್ಞಾನ ಕೊಟ್ಟಿದ್ದಾರೆ, ಅದಕ್ಕೆ ನಿಮಗೆ ಪಿತೃಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಒಬ್ಬರಿಗೊಬ್ಬರು ಪಿತೃಗಳೇ, ದೇವತೆಗಳು ಪಿತೃದೇವತೆಗಳಿಗೆ ಪಿತೃಗಳು, ಪಿತೃದೇವತೆಗಳು ದೇವತೆಗಳಿಗೆ ಪಿತೃಗಳು. ಹಾಗಿಲ್ವಾ? ಅದಂತ ಇದೆ. ಹಾಗಿಲ್ಲ, ಒಂದು ವೇಳೆ ಅಪ್ಪ ಇದ್ದ, ಅಪ್ಪ ಮಗ ಇಬ್ಬರು ಇದ್ದಾರೆ. ಈ ಅಪ್ಪನಿಗೆ ಒಂದು ವೇಳೆ ಒಳ್ಳೆ ತಿಳುವಳಿಕೆ ಎಲ್ಲ ಮಗನೇ ಕೊಟ್ಟ, ಅಪ್ಪ ಮಗನ ಹತ್ರ ಶಾಸ್ತ್ರಾಧ್ಯಯನ ಮಾಡಿದ, ಆವಾಗ ಒಂದು ವೇಳೆ ಮಗ ಅಪ್ಪನನ್ನ ಮಗುವೇ ಅಂತ ಕರೆದರೆ, ಕರೆಯಲ್ಲ, ಕರೆದರೆ ಅಡ್ಡಿ ಇಲ್ಲ. ಯಾಕೆ ಅಂದ್ರೆ ಅಪ್ಪನಿಗೆ ಜ್ಞಾನ ಕೊಟ್ಟದ್ದಕ್ಕೆ ಮಗ ಅಪ್ಪನಿಗೆ ಅಪ್ಪ ಆದ, ಸತ್ಯವಾದ ವಿಚಾರ ಅದು. ಆ ರೀತಿಯಲ್ಲಿ ಪಿತೃದೇವತೆಗಳು ದೇವತೆಗಳಿಂದ ಶರೀರ ಪಡೆದು ಮಕ್ಕಳ ಸ್ಥಾನದಲ್ಲಿರುವವರು ಜ್ಞಾನ ಕೊಟ್ಟದ್ದಕ್ಕೆ ಅಪ್ಪನ ಸ್ಥಾನಕ್ಕೆ ಬಂದರು. ಅಂದ್ರೆ ನಮ್ಮ ಸ್ಥಾನ ದೊಡ್ಡದಾಗಿರಬೇಕಾದ್ರೆ ನಾವು ಜ್ಞಾನ ಕೊಡತಾ ಇರಬೇಕು ಎಂಬುದನ್ನು ತೋರಿಕೊಡುತ್ತಾರೆ. ಬಂದ ಜ್ಞಾನ ಬಚ್ಚಿಟ್ಟುಕೊಂಡಿರಬಾರದು, ಬಂದ ಜ್ಞಾನವನ್ನ ಬಿಚ್ಚಿಟ್ಟು ಕೊಡಬೇಕು ಅಂತ ಹೇಳ್ತಾರೆ. ಅವಾಗೆ ಭಗವಂತ ಪ್ರೀತನಾಗ್ತಾನೆ. ಸರಿ, ಈ ರೀತಿ ಆದಾಗ ಪುನಃ ದೇವತೆಗಳು ಪಿತೃಗಳತ್ತೆ ಬರ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು ನಮಗೆ, ನಮಗೆ ಜ್ಞಾನ ಕೊಟ್ಟಿದ್ದೀರಾ, ನಿಮಗೇನು ಕೊಡಬೇಕು ಹೇಳಿ. ಅವರಂದ್ರು ನಮಗೇನು ಬೇಡ, ನಾವೇನು ಬೇಡಿ ನಾವು ಕೊಡಲಿಲ್ಲ, ನಮಗೆ ಜ್ಞಾನ ಬ್ರಹ್ಮದೇವರು ಕೊಟ್ಟಿದ್ರು, ಅದನ್ನು ನೀವು ಕೊಟ್ಟು ಅಷ್ಟೇ. ಬ್ರಹ್ಮದೇವರು ಸಾಕ್ಷಾತ್ತಾಗಿ ನಿಮಗೆ ಕೊಡಲ್ಲ, ನಿಮ್ ಮೂಲಕವೇ ನಮಗೆ ಕೊಡ್ತಾರೆ. ನಿಮ್ ಮೂಲಕ ಬಂದದ್ದು ನಿಮಗೆ ಕೊಟ್ಟು ಅಷ್ಟೇ, ನಮ್ದೇನಿಲ್ಲ. ಅದಕ್ಕೆ ಮೆಚ್ಚಿದರು ಅವರು. ಮೆಚ್ಚಿ ಹೇಳುತ್ತಾರೆ, ನಿಮಗೆ ಎಲ್ಲಾ ಕಡೆ ಪೂಜಾ ನಡೆಯಲಿ ಅಂತ ವಿಧಾನ ಮಾಡುತ್ತಾ ಇದ್ದಾರೆ. ಹೇಗೆ ಪ್ರತಿಯೊಬ್ಬರೂ ಕೂಡ ದೇವತೆಗಳು ಕೂಡ ಶ್ರಾದ್ದ ಮಾಡುತ್ತಾರೆ. ಅಲ್ಲಿ ಹೇಳುತ್ತಾರೆ ಪಿತೃದೇವತೆಗಳಲ್ಲಿ ಒಂದು ಶಬ್ದ ಹಾಕ್ತಾರೆ, ಗರುಡಾದಿ ದೇವತೆಗಳು ಕೂಡ ಪಿತೃಗಳ ಪೂಜಾ ಮಾಡುತ್ತಾರೆ ಅಂತ ಹೇಳುತ್ತಾರೆ. ಗರುಡಾದಿ ದೇವತೆಗಳು ಕೂಡ ಪಿತೃಗಳ ಪೂಜಾ ಮಾಡುತ್ತಾರೆ ಅಂದ್ರೆ ಆ ಸ್ಥಾನದಲ್ಲಿ ಭಗವಂತನ ಪೂಜಾ ಮಾಡುತ್ತಾರೆ. ಪ್ರತಿಮಾಂತಿಟ್ಟುಕೊಂಡು ಹೇಗೆ ತಮಕ್ಕಿಂತ ಚಿಕ್ಕವರು ಗುರುಸ್ಥಾನದಲ್ಲಿದ್ದರೆ ಅಲ್ಲಿ ಭಗವಂತನನ್ನು ನೋಡಿ ಪೂಜಾ ಮಾಡುತ್ತಾರೆ, ಸ್ಥಾನಕ್ಕೂ ಗೌರವ, ಆ ವ್ಯಕ್ತಿಗೂ ಗೌರವ ಕೊಡುತ್ತಾರೆ. ಹೇಗೆ ಕಕ್ಷಾದಲ್ಲಿ ಚಿಕ್ಕವರಾದ ಗಣಪತಿ ಆ ಪೂಜೆಯನ್ನ ಇಂದ್ರದೇವರು ಮಾಡುತ್ತಾ ಇಲ್ವೋ, ಕಾರ್ಯಾರಂಭದಲ್ಲಿ ಇಂದ್ರದೇವರು ಗಣಪತಿ ಅಂತರ್ಗತ ವಿಶ್ವಂಭರನಿಗೆ ಗೌರವ ಕೊಟ್ಟೇನೆ ಮುಂದಕ್ಕೆ ಹೋಗಬೇಕಿಲ್ಲದರಿಲ್ಲ. ಅಷ್ಟೇ ಯಾಕೆ, ಇಂದ್ರದೇವರು ನಿತ್ಯವು ತಮ್ಮ ಕಾರ್ಯ ಸಿದ್ಧಿಗಾಗಿ ಗುರುಗಳಿಗೆ ನಮಸ್ಕಾರ ಮಾಡಬೇಕೋ ಇಲ್ವೋ ಬೃಹಸ್ಪತ್ಯಾಚಾರ್ಯರಿಗೆ, ಅವರು ಇಂದ್ರದೇವರಕ್ಕಿಂತ ಕಕ್ಷಾದಲ್ಲಿ ಬಹಳ ಚಿಕ್ಕವು. ಆದ್ದರಿಂದ ದೇವ ಈ ವ್ಯವಸ್ಥೆ ಯಾವಾಗಲೂ ಮಾಡಿರುತ್ತಾರೆ. ಆದ್ದರಿಂದ ಪಿತೃಗಳಿಗೆ ಹೇಳಿದರು, ನಿಮಗೆ ಎಲ್ಲರೂ ಶ್ರಾದ್ದವನ್ನ ಆಚರಿಸಲಿ. ಶ್ರಾದ್ದ ಅಂದ್ರೆ ನಿಮಗೆ ವಿಶೇಷದ್ದೆಯಿಂದ ಎಲ್ಲರೂ ಪೂಜೆ ಮಾಡಲಿ. ಅದು ಎಲ್ಲರೂ ಕರೆಯುವಂಥ ಉಪನಯನ, ವಿವಾಹ ಮೊದಲಾದ ಕಾರ್ಯಗಳೇ ಆಗಲಿ, ಯಾವುದೇ ಕಾರ್ಯ ಆಗಲಿ, ನಿಮ್ಮ ಶ್ರಾದ್ದ ಕರ್ಮವನ್ನ ಮಾಡಿದರೇನೆ ಅವರಿಗೆ ಕಾರ್ಯ ಸಫಲ ಆಗಲಿ ಎಂದರು. ಅದಕ್ಕೆ ನೋಡಿ, ಯಾವುದೇ ಕರ್ಮ ಆಗಲಿ ನಾಂದಿ ಶ್ರಾದ್ದ ಅಂತ ಬಂದಿದೆ. ಇರದಿದ್ರೆ ಆ ನಾಂದಿ ಶ್ರಾದ್ದ ಮಾಡದೆ ಕಾರ್ಯ ಮಾಡಬಹುದು, ಫಲ ಬಂದಿರಲ್ಲ, ಅಷ್ಟೇ ಕಾರ್ಯ ನಡೆದೋಗಿರುತ್ತೆ. ಅದರಿಂದ ಪಿತೃದೇವತೆಗಳಿಗೆ ಅಂಥ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾರು ಶ್ರಾದ್ದ ನಾಂದಿ ಶ್ರಾದ್ದಾದಿಗಳನ್ನ ಶ್ರಾದ್ದವನ್ನ ಮಾಡದೇ ಇದ್ರೆ ಅವರ ಹುಟ್ಟಿನ ಫಲವೇ ಸಿಗದೆ ಹೋಗಲಿ ಎಂದು ಬಿಡುತ್ತಾರೆ. ಪಿತೃಗಳ ಅರ್ಚನೆ ಮಾಡದವ ಕೆಟ್ಟವ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಪಿತೃಗಳಿಗೆ ಪೂರ್ಣಾನುಗ್ರಹ ಮಾಡಿ ದೇವತೆಗಳು ಅವರಿಗೆ ವಿಶೇಷ ಸ್ಥಾನವನ್ನ ಕೊಟ್ಟರು ಅಂತ ತಿಳಿಸಿಕೊಡ್ತಾರೆ. ವೇದವೇ ಹೇಳುತ್ತೆ, ದೇವ ಪಿತೃಕಾರ್ಯಾಭ್ಯಾಮ್ ನ ಪ್ರಮದಿತವ್ಯ. ಎಚ್ಚರದಿಂದಿರಬೇಕು. ದೇವ ಕಾರ್ಯ ಪಿತೃಕಾರ್ಯ ಎರಡಕ್ಕೂ ಒಂದು ವೇಳೆ ದೇವ ಕಾರ್ಯ ಬಿಡಬಾರದು, ಬಿಡಲೇಬಾರದು. ಒಂದು ವೇಳೆ ಏನಾದರೂ ಆದರೂ ಕೂಡ ಪಿತೃಕಾರ್ಯ ಬಿಡಲೇಬಾರದು ಪಿತೃಕಾರ್ಯ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಾಗವತದಲ್ಲಿ, ಇನ್ನೇನು ಕೃಷ್ಣ ಕಳಿಸಿಕೊಟ್ಟ ತನ್ನವರನ್ನೆಲ್ಲ ಯಾದವರನ್ನ ಎಲ್ಲಿಗೆ, ಪ್ರಭಾಸ ಕ್ಷೇತ್ರಕ್ಕೆ ಕಳಿಸಿಕೊಟ್ಟ. ಭಾಗವತದಲ್ಲಿ ಬರುತ್ತೆ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸಿಕೊಟ್ಟದ್ದು ಯಾಕೆ, ಒಬ್ಬರನ್ನೊಬ್ಬರು ಬಡದಾಡಿಕೊಂಡು ಸಾಯಲಿಕ್ಕೆ. ತಾನೇ ಕರ್ಕೊಂಡು ಹೋದ, ಎಲ್ಲರನ್ನ ಕರ್ಕೊಂಡು ಹೋದ ಮೇಲೆ ಏನು ಮಾಡಿದರು ಅಂದ್ರೆ, ಪ್ರಭಾಸ ಕ್ಷೇತ್ರಕ್ಕೆ ಬಂದರು, ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನ ಕೊಡ್ತಾ ಇದ್ದಾರೆ ಎಲ್ಲ ಯಾದವರು. ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಬ್ರಾಹ್ಮಣ ಭೋಜನ ಮಾಡಿಸಿ ಬ್ರಾಹ್ಮಣರಿಗೆ ಶಿರವಾಗಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ತದನಂತರ ಭೋಜನಕ್ಕೆ ಕೂತರಂತೆ. ಭೋಜನಕ್ಕೆ ಕೂತಾಗ ಜಗಳ ಹೇಗ್ರಿ ಶುರುವಾಯಿತು ಅಂತ ಹೇಳ್ತಾರೆ. ಮದೀಯಂ ಹೃಷ್ಟಮನ್ನಂ ತ್ವದೀಯಂ ನಾ ಅಂತ ಶುರುವಾಯಿತು. ಅಲ್ಲಿ ಭಗವಂತನೇ ಅವರಿಗೆಲ್ಲ ಕೂಡ ಸುರಾಪಾನವನ್ನು ಮಾಡಿಸಿದ. ಸುರ ಅಂತ ಹೇಳಿದರೆ ಕುಡಿಯಬಾರದ್ದು ಅಂತಲ್ಲ, ಮೊನ್ನೆ ಸತ್ಯಾತ್ಮರದ್ದು ಬಹಳ ವಿಜಯ ವಿವರಣೆ ಕೊಟ್ಟಿದ್ದಾರೆ. ಸುರ ಅಂತ ಶಬ್ದ ಬರ್ತಾ ಇದೆ. ಈ ಸುರ ಅಂತ ಹೇಳಿದ್ರೆ ಅದು ರಾಮಚಂದ್ರ ಕೂಡ. ಸೀತಾ ಇದು ಪ್ರಶ್ನೆ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ. ಸೀತಾದೇವಿ ತಾನು ರಾಮನಿಂದ ಕೂಡಿಕೊಂಡು ವನವಾಸಕ್ಕೆ ಹೋಗ್ತಾ, ಆ ವನವಾಸಕ್ಕೆ ಹೋಗುವಾಗ ಗಂಗೆಯನ್ನು ದಾಟುವ ಕಾಲಕ್ಕೆ ಗಂಗೆಗೆ ಹರಕೆ ಹೊತ್ತುಕೊಳ್ಳುತ್ತಾಳೆ. ನನ್ನ ಗಂಡನ ಜೊತೆಗೆ ನಾನು ಕ್ಷೇಮವಾಗಿ ತಿರುಗಿ ಬಂದರೆ ಕೆಲವು ಸಾವಿರಾರು ಕೊಡಗಳಷ್ಟು ಸುರೆಯನ್ನ ಎಲ್ಲರಿಗೂ ಹಂಚುತ್ತೇನೆ ಅಂತ. ಏನಿನ್ನ ಕುಡಿಲೇಬಾರದು ಅಂತ ನಾವಂದ್ರೆ ಆಕೆ ಎಲ್ಲರಿಗೂ ಹಂಚುತ್ತೇನೆ ಅಂತ ಹೇಳ್ತಾರಲ್ಲ, ಇದೇನು ಅಂದಾಗ ಅಲ್ಲಿ ಕುಡಿಯುವಂಥದ್ದು ಬೇರೆ ಇದೆ, ಕುಡಿಯದೇ ಇರಬೇಕಾದ್ದು ಬೇರೆ ಇದೆ, ಅದು ನಿಷಿದ್ಧ. ಕುಡಿಯಬೇಕಾಗಿದ್ದು ವಿಹಿತವಾದ್ದು ಕ್ಷತ್ರಿಯರಿಗೆ, ಅವರಿಗೆಲ್ಲ ವಿಹಿತವಾದ್ದು ಹನ್ನೊಂದು ರೀತಿ ಇದೆ ಅಂತ ವಿಸ್ತಾರವಾಗಿ ತಿಳಿಸಿಕೊಟ್ರು ವಿಶೇಷವನ್ನು. ಆದ್ದರಿಂದ ಕೃಷ್ಣನೇ ಎಲ್ಲರಿಗೂ ಅವರು ಕುಡಿಯುವಂತಹ ಪಾನವನ್ನ ಕೊಟ್ಟ. ತಾನೇ ಒಳಗೆ ಹೊಕ್ಕಿದ, ಹೊಕ್ಕಿ ಶುರು ಮಾಡಿಸಿದ ಊಟದ ಕಾಲಕ್ಕೆ. ನನ್ನ ತಟ್ಟೆಯಲ್ಲಿರುವಂಥದ್ದು ಚೆನ್ನಾಗಿದೆ, ನಿಂದೇನು ಚೆನ್ನಾಗಿಲ್ಲ, ಇಲ್ಲೇ ನೋಡು ಶುರುವಾಗಿದೆ. ಅದಕ್ಕೆ ಅಂತಾರೆ, ಯಾದವರು ಹಾಳಾಗ್ಲಿಕ್ಕೆ ಕಾರಣ ಊಟದ ಕಾಲಕ್ಕೆ ಮಾತಾಡಿದ್ದು. ಯಾದವರು ಇಡೀ ಕುಲ ಹಾಳಾಗ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಊಟದ ಕಾಲಕ್ಕೆ ಮಾತಾಡಿದ್ದು. ಮತ್ತೆ ನಾವು ಊಟದ ಕಾಲಕ್ಕೆ ಮಾತಾಡಿದರೆ ಪರಿಸ್ಥಿತಿ ಅದೇ. ಅಗ್ನಿ ಯಜ್ಞ ಮಾಡುವಾಗ ಅಗ್ನಿ ಎದುರಿಗೆ ಮಾತಾಡಿದರೆ ಆಯುಷ್ಯ ಹರಣ ಮಾಡಿಬಿಡುತ್ತಾರೆ. ಊಟ ಮಾಡುವಾಗ ಒಳಗಿನ ಜಠರಾಗ್ನಿ ಬರೀ ಹೊರಗಿನ ಮಾತು ಮಾತಾಡಿದರೆ ಆಯುಷ್ಯ ಹರಣ ಮಾಡಿಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಪಮೃತ್ಯು ಬೇಗ ಬರುತ್ತೆ, ಮೃತ್ಯು ಅಲ್ಲ ಅಪಮೃತ್ಯು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರೆಲ್ಲರನ್ನು ಕೂಡ ವಿಶೇಷವಾಗಿ ಕುಡಿಸಿ ಆ ಒಬ್ಬರನ್ನೊಬ್ಬರು ಸಿಟ್ಟು ಬಂದಿದೆ, ಏ ನನ್ನ ತಟ್ಟೆಯಲ್ಲಿ ಚೆನ್ನಾಗಿದೆ, ನಿನ್ನ ತಟ್ಟೆಯಲ್ಲಿ ಚೆನ್ನಾಗಿಲ್ಲ ಅಂದುಕೊಳ್ಳೆ ಜಗಳ ಶುರುವಾಯಿತು. ಜಗಳ ಶುರುವಾದಾಗ ಒಬ್ಬರನ್ನೊಬ್ಬರು ಹೊಡ್ಕೊಳ್ಳಿಕ್ ಶುರು ಮಾಡ್ತಾ ಇದ್ದಾರೆ. ಕೃಷ್ಣ ಏನು ಮಾಡಬೇಕು, ತಡಿಬೇಕಲ್ಲ, ತಡೀತಾ ಇದ್ದಾನೆ. ತಡೀತಾ ಇದ್ರೆ ಅಪಾರ್ಥ ಬುದ್ಧಿ ಕೊಡ್ತಾ ಇದ್ದಾನೆ ಕೃಷ್ಣ. ಅವನ ಪಾರ್ಟಿ ಅವನ್ನ ನನ್ನ ತಡಿತಾ ಇದ್ದಾನೆ, ಅವನು ತಡಿತಾ ಇಲ್ಲ ಅಂತ ಇವರಿಗೆ ಇವರಿಗೆ ಹಾಗೆ ಬಂದು ಇಬ್ಬರು ಕೃಷ್ಣನ ಮೇಲೆ ಜಗಳಕ್ಕೆ ಬಂದ್ರೆ ಇಬ್ಬರನ್ನ ಹೊಡಿತಾ ಇದ್ದಾನೆ ಕೃಷ್ಣ. ಹಾಗೆ ಅಗ್ನಿ ಹೊರಟು ಎಲ್ಲರ ಒಬ್ಬರಿಗೊಬ್ಬರು ಹೊಡೆದುಕೊಂಡೇ ಸತ್ತೋದು. ಇಲ್ಲ, ಸ್ವಾಮಿಯೇ ಎಲ್ಲರಲ್ಲಿ ನಿಂತು ಎಲ್ಲರನ್ನ ತಾನೇ ಹೊಡೆಸಿ ಆ ಶರೀರಗಳು ಬಿಡುವಂತೆ ಮಾಡಿ ಕಳಿಸಿಕೊಟ್ಟ. ಎಲ್ಲಿಗೆ ಬಂತಿದು ಅಂದ್ರೆ, ಅವರೂ ಕೂಡ ದೇಹತ್ಯಾಗ ಮಾಡಲಿಕ್ಕೆ ಮೊದಲು ಮಾಡಿದ್ದೇನು ಪಿತೃಗಳ ತರ್ಪಣ ಅಂತ ಚೆನ್ನಾಗಿ ಹೇಳಿದ್ದಾರೆ. ಅದರಿಂದ ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನ ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತ ತಿಳಿಸಿಕೊಡೋ ಕಾಲಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಪಿತೃಗಳ ಚಿಂತನೆ, ಪಿತೃಗಳ ಅರ್ಚನೆ ಮಾಡಿದರೆ ಎಂಥ ಅನುಗ್ರಹ ಆಗುತ್ತೆ ಅಂತ ತಿಳಿಸಿಕೊಡಲಿಕ್ಕೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಶ್ರಾದ್ದ ಕಾಲದಲ್ಲಿ ಒಂದು ಶ್ಲೋಕವನ್ನ ಎಲ್ಲರೂ ಹೇಳ್ತಾರೆ. ಸಪ್ತವ್ಯಾಘ ದಶಾರಣೇಶು ಮೃಗಾ ಕಾಲಾಂಜಲೆ ಗಿರೌ ಚಕ್ರವಾಕಾ ಶರದ್ವೀಪೆ ಹಂಸಾ ಸರಸಿ ಮಾನಸೆ ಯಸ್ಮಿನ್ ಜಾತಃ ಕುರುಕ್ಷೇತ್ರೆ ಬ್ರಾಹ್ಮಣಾ ವೇದಪಾರಗಾಃ ಪ್ರಸ್ಥಿತಾಃ ದೀರ್ಘಮಧ್ವಾನಂ ಯೂಯಂ ತೇಭ್ಯೋವಸೀದಥ ಅಂತ ಇಷ್ಟು ಶ್ಲೋಕ. ಈ ಶ್ಲೋಕ ಹೇಳದೆ ಸಾಧ್ಯವೇ ಇಲ್ಲ, ಸಾಧ್ಯ ಮಾಡೋ ಕಾಲಕ್ಕೆ ಹೇಳಲೇಬೇಕು. ಆದರೆ ಅದೇನಾಗಿದೆ ಅಂದ್ರೆ ಆ ಶ್ಲೋಕದ ಅರ್ಥಕ್ಕೆ ಶ್ರಾದ್ದ ಮಾಡಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಆ ಶ್ಲೋಕ ಹೇಳಿದಾಗ ಶ್ಲೋಕದ ಅರ್ಥ ನಾವು ಚಿಂತನೆ ಮಾಡದೆ ಶ್ರಾದ್ದ ಮಾಡಬಾರದು. ಬರೀ ಶ್ಲೋಕ ಹೇಳೋದ್ರ ತಾತ್ಪರ್ಯ ಅಲ್ಲ. ಆ ಶ್ಲೋಕ ಯಾಕೆ ಹೇಳಬೇಕು ಅಂದ್ರೆ ಪಿತೃಗಳ ಅನುಗ್ರಹ ಪಡೆದ ಏಳು ಜ್ಞಾನಿಗಳ ಸ್ಮರಣೆ ಅದು. ಏಳು ಜನ ಜ್ಞಾನಿಗಳನ್ನ ಶ್ರಾದ್ದ ಕಾಲಕ್ಕೆ ಯಾರು ಸ್ಮರಣೆ ಮಾಡುತ್ತಾರೋ ಅವರು ಪಿತೃಗಳಿಗೆ ಕೊಟ್ಟ ಅನ್ನ ಅಕ್ಷಯ ಅಂತ ಹೇಳ್ತಾರೆ. ಅವರ ಕಥೆಯನ್ನ ಹೇಳ್ತಾ ಇದ್ದಾರೆ. ಭರದ್ವಾಜ ಗೋತ್ರದವರಾಗಿರತಕ್ಕಂಥ ವಿಶೇಷ ಬ್ರಾಹ್ಮಣರು. ಅವರು ವಿಶೇಷ ಯೋಗಾಭ್ಯಾಸದಲ್ಲಿ ತೊಡಗಿ ಮಾನಸ ಸರೋವರದಲ್ಲೇ ಅಲ್ಲೇ ಇದ್ದುಕೊಂಡು ಚಿಂತನೆ ಮಾಡತಕ್ಕಂಥವರು. ಪ್ರಾರಬ್ಧ ಕರ್ಮವಶಾತ್ ಅವರು ಪುನಃ ಬೇರೊಂದು ಜನ್ಮವನ್ನ ಪಡೆದು ಬರಬೇಕಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ, ಹುಚ್ಚರಾಗಿ ಬಿದ್ದರಂತೆ ಆ ಕರ್ಮ ವಿಪಾಕ ಆಗಿ ಕೊನೆಗೆ ಪುನಃ ಇನ್ನೊಂದು ಜನ್ಮ ಪಡ್ಕೊಂಡು ಬರ್ತಾ ಇದ್ದಾರೆ. ಆ ಜನ್ಮದಲ್ಲಿ ಪುನಃ ಏನಾಯಿತು ಅಂದ್ರೆ ವಿಶೇಷವಾದ ತಮ್ಮ ಅಂದ್ರೆ ಮಾನಸರೋವರದಲ್ಲಿ ಇದ್ದುಕೊಂಡು ಧ್ಯಾನ ಮಾಡ್ತಾ ಇರುವಾಗ ಕರ್ಮ ವಿಪಾಕದಿಂದ ಶರೀರ ತ್ಯಾಗ ಆಗಿ ಅದರಂತರ ಸ್ವರ್ಗಲೋಕಕ್ಕೆ ಹೋಗಿ ಪುಣ್ಯದಿಂದ ಇದ್ದುಕೊಂಡು ಆ ಪುಣ್ಯ ಫಲದಿಂದಾಗಿ ಮತ್ತಾ ಬ್ರಾಹ್ಮಣರಾಗಿ ಹುಡ್ತಾ ಇದ್ದಾರೆ. ಬ್ರಾಹ್ಮಣರಾಗಿ ಹುಟ್ಟಿದಂಥ ಅವರು ಒಬ್ಬ ಕೌಶಿಕ ಗೋತ್ರದ ವಿಶ್ವಾಮಿತ್ರ ಗೋತ್ರದಲ್ಲಿ ಬಂದಿರತಕ್ಕಂಥ ಬ್ರಾಹ್ಮಣನಲ್ಲಿ ಹುಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಒಬ್ಬ ಗುರುಗಳ ಹತ್ರ ಸೇವೆಗಾಗಿ ಹೋಗ್ತಾ ಇದ್ದಾರೆ. ಏನು ಅಧ್ಯಯನಕ್ಕಾಗಿ ಏಳು ಜನ. ಆ ಗುರುಗಳ ಹತ್ರ ಒಂದು ಆಕಳು ಕರುವು ಇತ್ತು. ಆಕಳು ಕರುವು ಇತ್ತು. ಆಕಳು ಕರುವು ಎರಡನ್ನ ಇವರಿಗೆ ಕೊಟ್ಟು ಗುರುಗಳು ಮೇಯಿಸಿಕೊಂಡು ಬನ್ನಿ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತು ನಾವು ನೋಡ್ಬೇಕು, ಆಕಳ ಹೊಟ್ಟೆಯಲ್ಲಿ ಹುಲ್ಲು ಹಾಕಿದ್ರೆ ಸಾಕಪ್ಪ. ಆಕಳನ್ನ ಮನೆಯಲ್ಲೇ ಕಟ್ಟಿಕೊಂಡು ನಾವೇ ಹೋಗಿ ಹುಲ್ಲು ತಂದ್ರೆ ವಾಸಿ ಅಲ್ವಾ? ಆಕಳಿಗೆ ನಾವೇ ಹುಲ್ಲು ತಂದು ಹಾಕಬೇಕಾ, ಆಕಳನ್ನ ಕರಕೊಂಡು ಹೋಗಿ ಹುಲ್ಲು ಮೇಯಿಸಬೇಕಾ ಅಂತ ಪ್ರಶ್ನೆ. ಅವಾಗ ಹೇಳ್ತಾರೆ, ಆಕಳನ್ನ ಕರಕೊಂಡು ಹೋಗಿ ಹುಲ್ಲು ಮೇಯಿಸುವುದು ಶ್ರೇಷ್ಠ ಅಂದ್ರು. ಅಲ್ಲ ಪುಣ್ಯ ಜಾಸ್ತಿಯ? ಪುಣ್ಯ ಜಾಸ್ತಿ ಅಲ್ಲ, ಆಕಳ ಆರೋಗ್ಯ ಉಳಿಯುತ್ತೆ. ಆಕಳಿಗೆ ಇದ್ದ ಕಡೆ ನಿಂತು ಕೂತು ನಿಂತು ಕೂತು ಅದರಿಂದಲೇ ರೋಗ ಬಂದ್ಬಿಡುತ್ತೆ. ಅದಕ್ಕೆ ಆ ರೋಗ ಪರಿಹಾರಕ್ಕಾಗಿ ಅದಕ್ಕೂ ಎಕ್ಸರ್ಸೈಸ್ ಮಾಡಿಸಬೇಕಲ್ಲ ನಮ್ಮವರು ಮಾಡಿದರಂತೆ. ಅದಕ್ಕೆ ಅದನ್ನ ನಡಗೆಯಿಂದ ಕರಕೊಂಡು ಹೋಗ್ತಾರೆ. ಹೋದಾಗ ಅದಕ್ಕಿನ್ನಷ್ಟು ಜೀರ್ಣ ಶಕ್ತಿ ಬರುತ್ತೆ. ಹೊಸ ಹೊಸದಾಗ ಹುಲ್ಲು ನೋಡಿದಾಗ ಅದಕ್ಕೆ ನಾವು ಹುಲ್ಲು ಕಡೆದು ಹಾಕಿದಾಗ ಬರುವ ತೃಪ್ತಿಗಿಂತ ತಾನೇ ಹಸಿ ಹುಲ್ಲನ್ನು ತಿನ್ನಲಿಕ್ಕೆ ಹೋದಾಗ ಸಿಕ್ಕಿತು ಎಂಬ ಭಾವನೆಯಲ್ಲಿ ಬರುವ ಆನಂದ ನಾವು ತಂದಾಕಿದಾಗ ಬರಲ್ಲ. ಅದಕ್ಕೆ ಆ ಆನಂದದಲ್ಲಿ ತಿನ್ನುತ್ತೆ. ಇಷ್ಟು ಕಾರಣ ಇದೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋದರು. ಹೋದಾಗ ಅಡವಿ ಹಾದಿ ತಪ್ಪಿತು. ತಿರುಗ್ತಾ ಇದ್ದಾರೆ ತಿರುಗ್ತಾ ಇದ್ದಾರೆ, ಹಾದಿ ಸಿಗ್ತಾ ಇಲ್ಲ. ಕೊನೆಗೆ ಶಾಂತರಾಗಿದ್ದಾರೆ, ಬಿದ್ದು ಹೋಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಅಂದುಕೊಂಡ್ರಂತೆ. ಅದರಲ್ಲಿ ಮೂರು ಜನ ಒಂದು ವರ್ಗ ಗುಂಪು ನಮ್ಮಲ್ಲಿರುತ್ತಲ್ಲ,
ಮನೆಯಲ್ಲೇನೆ ಇರೋದು ಎಂಕಾಸಿನ ನೋಣ ಅಂತ ನಾಲ್ಕು ಜನ ಇದ್ರು ಕೂಡ ಆ ನಾಲ್ಕು ಜನದಲ್ಲಿ ಇಬ್ಬರೊಂದು ಪಾರ್ಟಿ ಇಬ್ಬರೊಂದು ಪಾರ್ಟಿ ಅಂತ ಇರ್ತಾರೆ. ಹೌದು ತಾನೆ? ಅಪ್ಪ ಮಗಳು ಒಂದು ಪಾರ್ಟಿ, ತಾಯಿ ಮಗ ಒಂದು ಪಾರ್ಟಿ ಅಂತ ಇರ್ತಾರೆ. ಮತ್ತಲ್ಲಿರಲ್ವಾ ಹಾಗೆ ನಾಲ್ಕು ಜನ ಒಂದು ಗುಂಪು, ಮೂರು ಜನ ಒಂದು ಗುಂಪು ಅಂತ ಆಗ್ತಾ ಇದ್ದಾರೆ. ಆ ನಾಲ್ಕು ಜನ ಹೇಳ್ತಾರೆ ಹಸಿವೆ ಆಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋಣ? ಅದಕ್ಕೆ ಆಕಳನ್ನೇ ತಿಂದು ಬಿಡೋಣ, ಕೊಂದು. ಮಿಕ್ಕ ಮೂವರು ಹೇಳಿದ್ರು ಬೇಡ, ಸರಿಯಲ್ಲ. ಅವಾಗ ಇವರು ಹೇಳ್ತಾರೆ ಅಡ್ಡಿ ಇಲ್ಲ ಮಾಡೋಣ. ಅವಾಗ ಈ ಮೂವರಲ್ಲಿ ಒಬ್ಬ ಪಿತೃವರ್ತಿ ಅಂತ, ಆತನ ಹೆಸರೇ ಪಿತೃವರ್ತಿ ಅಂತ. ಪಿತೃವರ್ತಿ ಅಂತ ಯಾಕೆ ಹೆಸರು? ಪಿತೃವರನ್ನ ಅನುಸರಿಸಿ ವರ್ತಿ ನಡೀತಾ ಇರ್ತಾನೆ. ಅಂದ್ರೆ ನಿತ್ಯವೂ ಕೂಡ ದೇವರ ಪೂಜೆಯಂತೆ ಆತನ ಆನ್ಹಿಕದಲ್ಲಿ ಶ್ರಾದ್ದ ಮಾಡುತ್ತಾ ಇದ್ದ, ನಿತ್ಯ ಪಿತೃ ಶ್ರಾದ್ದ ಮಾಡುತ್ತಾ ಇದ್ದ. ಅದೊಂದು ವಿಶೇಷವು ನಾವೆಲ್ಲೂ ನೋಡಲಿಲ್ಲ, ಅಲ್ಲೇ ಮಾತ್ರ ಬರುವುದು. ಆ ಒಬ್ಬ ಬ್ರಾಹ್ಮಣ ಮಾಡಿದ್ದು ಅದನ್ನು ನಿಶ್ಚಯ ಮಾಡ್ತಾ ಇದ್ದರೂ ಗೊತ್ತಿಲ್ಲ, ಅಲ್ಲಿ ಹೊರಗೆ ಬರುತ್ತೆ. ನಿತ್ಯ ಪಿತೃ ಶ್ರಾದ್ದ ಮಾಡಿ ಊಟ ಮಾಡುತ್ತಾ ಇದ್ದ, ಅಂಥವನಿಗೆ ಬುದ್ಧಿ ಬರ್ತಾ ಇದೆ. ಸರಿ, ಏಳು ಜನ ಒಂದೇ ಮಾರ್ಗದಲ್ಲಿ ಹೋಗೋಣ, ಒಂದಾಗ್ ತಿನ್ನಬೇಕು ಒಂದಾಗ್ ತಿನ್ನಬಾರದು, ಎಲ್ಲರೂ ಒಂದೇ ಮಾತಿಗೆ ಬಂದರು. ಅವಾಗ ಹೇಳ್ತಾನೆ ಏನೇ ಆಗಲಿ ಶ್ರಾದ್ದ ಮಾಡಿ ಆ ಮಾಂಸ ಏನು ತಿಂತೀವೋ ಅದನ್ನ ಪಿತೃಗಳಿಗೆ ಕೊಟ್ಟು ತಿನ್ಬೋಣ ಅಂದ್ರು. ಸರಿ ಸರಿ ಅಂದ್ರು. ಆಕಳನ್ನೇ ಕೊಂದು ಶ್ರಾದ್ದ ಮಾಡಿ ತಿಂದ್ರು. ಅಂಥ ಘೋರ ಕೆಲಸ, ಗೋಹತ್ಯ ಮಹಾಪಾತಕ, ಗೋಹತ್ಯ ಮಹಾಪಾತಕ. ಆಯಿತು, ಮನೆಗೆ ಬಂದ್ರು ಹಾದಿ ಸಿಕ್ತು. ಮನೆಗೆ ಬಂದ್ರು ಗುರುಗಳು ಕೇಳಿದ್ರು ಎಲ್ಲಿ ಕರು ಮಾತ್ರ ಇದೆ, ಆಕಳಿಲ್ಲ, ಹುಲಿ ತಿಂದು ಹೋಗಿತ್ತು. ಎರಡು ದೋಷ ಪಟ್ಟಿಕೊಂಡ್ರು, ಆಕಳನ್ನು ಕೊಂದದ್ದೊಂದು, ಎರಡನೆಯದು ಗುರುಗಳಿಗೆ ಸುಳ್ಳು ಹೇಳಿತು. ಅದರಲ್ಲಿ ಯಾವ್ದು ದೊಡ್ಡದು ಅಂತ, ಗುರುಗಳಿಗೆ ಸುಳ್ಳು ಹೇಳಿದ್ದು ದೊಡ್ಡದು ಅಂತ ಹೇಳಿ. ಯಾಕೆ ಅಂದ್ರೆ ಒಂದು ವೇಳೆ ಗುರುಗಳ ಹತ್ರ ಬಂದು ಆಗಿತ್ತು ನಡೆದಂತೂ ಹೇಳಿ ಸ್ವಾಮಿ ಹೀಗಾಯಿತು ಅಂತ ಹೇಳಿದ್ರೆ ಅವರು ಸಿಟ್ಟಾಗದೆ ಪರಿಹಾರ ಮಾರ್ಗ ಹೇಳ್ತಾ ಇದ್ರು. ಅಂತಹ ಕರುಣಿಗಳವರೆಲ್ಲ ಗುರುಗಳು. ಆದರೆ ಅದು ಮಾಡಲಿಲ್ಲಲ್ಲ, ಗುರುಗಳಿಗೂ ಸುಳ್ಳು ಹೇಳಿದ್ರು. ಅದರಿಂದ ಏನಾಯಿತು ಅಂದ್ರೆ ಆ ಜನ್ಮದ ನಂತರ ಭೀಕರವಾಗಿರತಕ್ಕಂಥ ಬೇಡರಾಗಿ ಹುಟ್ಟುತ್ತಾ ಇದ್ದಾರೆ, ಬೇಡರ ಜನ್ಮ ಬರ್ತಾ ಇದೆ. ಆದರೆ ಸ್ವಾಮಿ ಅವನು ಹೇಗೆ ಎಲ್ಲಿ ಏನು ಮಾಡುತ್ತಾನೋ ಗೊತ್ತಿಲ್ಲ, ಕಥೆ ಹೀಗೆ ನಡೆದು ಹೋಗ್ತಾ ಇದೆ. ಈ ಕಥೆಯ ಹುಟ್ಟಿದ ಕಾಲಕ್ಕಿಂತ ಅನೇಕ ಕಥೆಗಳು ಕೇಳ್ತಾನೇ ಇದ್ವಿ. ಕಥಾ ಅಂದ್ರೆ ಯಾವುದು? ಬಿಂಬನ ವ್ಯಾಪಾರ ಅಂತ. ಹಾಗಾದರೆ ಇವರಲ್ಲಿ ನಿಂತು ಯೋಗ ಅಭ್ಯಾಸ ಮಾಡಿಸ್ತಾ ಮಾನಸ ಸರೋವರದಲ್ಲಿರುವಂತವರನ್ನ ಯೋಗ ಭ್ರಷ್ಟರನ್ನ ಅವರ ಕರ್ಮಾನುಸಾರ ಮಾಡಿಸಿದ್ದು ಹರಿಯೇ, ಪುನಃ ಸ್ವರ್ಗದಿಂದ ಅವರು ಇಲ್ಲಿಗೆ ಈ ರೀತಿ ಹುಟ್ಟುವಂತೆ ಮಾಡಿದ್ದು ಹರಿಯೇ, ಆ ಪ್ರಾರಬ್ಧ ಕರ್ಮ ಉಳಿದದ್ದರಿಂದ ಗುರುಗಳತ್ತೆ ಸೇರಿದಾಗ ಆಕಳನ್ನು ತಿನ್ನುವಂತೆ ಮಾಡಿದ್ದು ಹರಿಯೇ, ಸುಳ್ಳು ಹೇಳಿಸಿದ್ದು ಹರಿಯೇ, ಕರ್ಮಾನುಸಾರ ಕರ್ಮಾನುಸಾರ ಬೇಡರಾಗಿ ಹುಟ್ಟಿಸಿದ್ದು ಹರಿಯೇ. ಆ ಬೇಡರಾಗಿ ಹುಟ್ಟಿದಾಗ ಅವರಿಗೆ ಹಿಂದಿನ ಜನ್ಮದ ನೆನಪೆಲ್ಲ ಕೊಟ್ಟದ್ದು ಹರಿಯೇ. ಜಾತಿ ಸ್ಮೃತಿ ಬಂತವರಿಗೆ ಅಲ್ಲ, ಎಂಥ ಕೆಲಸ ಆಯಿತು. ಅದರಿಂದ ನಾವು ಯೋಗ ಭ್ರಷ್ಟರಾದವು ಅಂತ ಎಚ್ಚರ ಇಡೀ ಜನ್ಮವೆಲ್ಲ ಉಳಿದಿದವರಿಗೆ. ಆದರೆ ನೋಡಿ, ಒಂದು ಕಡೆ ಇಂಥ ಕೆಲಸಗಳು ಕ್ರೂರವಾದ ಕೆಲಸ ಮಾಡಬಾರದು, ಅದು ಮಾಡಿದ್ದಕ್ಕೆ ಹೀಗಾಯಿತೆಂಬ ಎಚ್ಚರ ಕೊಟ್ಟ, ಆದರೆ ಬೇಡರಾಗಿ ಹುಟ್ಟಿಸಿದ, ಕ್ರೂರ ಕರ್ಮವೇ ಮೂಗು ಹಿಡಿದು ಮಾಡಿಸಿದ. ಯಾಕೆ? ಬೇಡರಾಗಿ ಹುಟ್ಟಿದವರ ಧರ್ಮವೇ ಅದೇನು ಎಲ್ಲ ಪ್ರಾಣಿಗಳನ್ನು ಕೊಂದು ತರೋದು, ಬೇಡರ ಧರ್ಮವೇ ಆಗುತ್ತದೆ. ಅದರಿಂದ ಇಷ್ಟವಿಲ್ಲದ ಕಾರ್ಯ ಹೊಡೆದು ತರ್ತಾ ಇದ್ರು. ಯಾಕೆ? ಅಪ್ಪ ಅಮ್ಮನ ಸಾಕ್ಲಿಕ್ಕಾಗಿ ಆ ಕೆಲಸ ಮಾಡುತ್ತಾ ಇದ್ರು. ಕೊನೆಗೆ ಅದರಲ್ಲೂ ನೋಡಿ ಸೂಕ್ಷ್ಮ ವಿಚಾರಗಳು, ತನ್ನ ಹೊಟ್ಟೆಗಾಗಿ ಆ ಧರ್ಮ ಮಾಡಬಾರದು, ಬೇಡರವನಾದರೂ ಕೂಡ ಇನ್ನೊಬ್ಬರನ್ನ ಹೊಟ್ಟೆ ಹೊರಲಿಕ್ಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಅಪ್ಪ ಅಮ್ಮ ಹೋದ ಕೂಡಲೇ ಆ ಬೇಡರ ವೃತ್ತಿಯನ್ನು ತ್ಯಾಗ ಮಾಡಿ ಕೊನೆಗೆ ಭಗವಂತನ ಚಿಂತನೆ ಮಾಡುತ್ತಾ ಉಪವಾಸ ವ್ರತದಿಂದಲೇನೆ ಸತ್ತು ಹೋಗ್ತಾ ಇದ್ದಾರೆ. ಭಗವಂತನ ಚಿಂತನೆಯೇ ಮಾಡ್ತಾ ಮಾಡ್ತಾ ಅವರು ಪ್ರಾಣ ಬಿಟ್ಟದ್ದಕ್ಕೆ ಮೋಕ್ಷ ಬರಲಿಲ್ಲ ಕೂಡಲೇ. ಏನಾಯಿತು ಅಂದ್ರೆ ಜಿಂಕೆಗಳಾಗಿ ಹುಡುತಾ ಇದ್ದಾರೆ, ಮಾರನೇ ಜನ್ಮದಲ್ಲಿ ಶುದ್ಧರಾಗ್ತಾ ಇದ್ದಾರೆ. ಜಿಂಕೆಗಳಾಗಿ ಹುಟ್ಟಿದವರಿಗೂ ದೇವ ಹಿಂದಿನ ನೆನಪು ಕೊಟ್ಟ. ನಮಗೆ ಇವತ್ತಿನ ಪ್ರವಚನ ಏನಾಯಿತು ಪಾಠ ಏನಾಯಿತು ನೆನಪೇ ಕೊಡಲ್ಲ ಸ್ವಾಮಿ, ಅವರಿಗೆ ಹಿಂದಿನ ಜನ್ಮದ ನೆನಪು ಕೊಟ್ಟ, ಅದು ಹೇಗ್ರಿ ಕೊಡ್ತಾನೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಮ ಸ್ವಾಮಿ ಅರಿನಿತ್ಯಂ ಸರ್ವಸ್ಯ ಪತಿರೇವಚ, ನನಗೆ ಇವತ್ತಿನ ನೆನಪೇ ಕೊಡದ ಸ್ವಾಮಿ, ಅವರಿಗೆ ಜನ್ಮ ಜನ್ಮದ ನೆನಪು ಕೊಟ್ಟ, ಅವನೇ ನನ್ನ ಸ್ವಾಮಿ ಅಂದಾಗ ನಮಗೆ ಜನ್ಮ ಜನ್ಮದ ನೆನಪು ಬೇಡ, ಇವತ್ತಿಂದಾದರೂ ಚೂರು ಜ್ಞಾನದ ನೆನಪು ಕೊಡಲಿ ಅಂತ ಗುಣಚಿಂತನೆ ದೇವರಲ್ಲಿ ಮಾಡೋಣ. ಹಾಗೆ ಕೊಟ್ಟಾಗ ಇಲ್ಲಿಗೆ ಬರಬೇಕು ಕನೆಕ್ಷನ್. ಹೇಗೆ ಆ ಕಾಲಿಗೆ ಹಗ್ಗ ಕಟ್ಟಿದ ಪಕ್ಷಿ ಆ ಗೂಟಕ್ಕೆ ಕಟ್ಟಿದ್ರೆ ಎಲ್ಲಿ ಹಾರಿದ್ರೂ ಗೂಟಕ್ಕೆ ಬಂದು ನಿಲ್ಲಬೇಕು, ಹಾಗೆ ನಾವು ಬಿಂಬಕ್ರಿಯಾನುಸಂಧಾನ ಎಂಬ ಹಗ್ಗ ನಮ್ಮ ಬುದ್ಧಿಗೆ ಕಟ್ಟಿದ್ರೆ ನಮ್ಮ ಬುದ್ಧಿ ಯಾವುದೇ ಕಥೆಗಳು ಕೇಳತಾ ಕೇಳತಾ ಹಾರಿದ್ರೂ ಕೂಡ ಅಲ್ಲಿಗೆ ಬರಬೇಕು. ಬಿಂಬನಿಗೆ ಶರಣಾಗತರಾದರೇನೆ ಸಾರ್ಥಕ, ಇಲ್ಲದಿದ್ರೆ ಯಾವ ಕಥಾ ಕೇಳಿದ್ರು ಕಥಾ ಕಥಾಗೆ ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ಭಗವಂತ ಅವರಿಂದ ಒಳಗೆ ಅವರ ಒಳಗೆ ನಿಂತು ಜಿಂಕೆಯ ಜನ್ಮ ಕೊಟ್ಟಿದ್ರು, ಹಿಂದಿನ ಜನ್ಮದ ನೆನಪು ಕೊಟ್ಟ ಸ್ವಾಮಿ. ಜಿಂಕೆಗಳಾಗಿದ್ರೂ ಕೂಡ ಅವರು ಸಾಧನೆ ಮಾಡ್ತಾ ಇದ್ದಾರೆ. ಏನು ಎಲ್ಲ ಮಿಕ್ಕ ಜಿಂಕೆಗಳಿಂದ ಅಂಟು ಕಳಕೊಂಡಿದ್ದಾರೆ. ಅಂಟು ಇರಬಾರದು ಅಂತ ಹೇಳ್ತಾರೆ, ನಮ್ಮ ಮೇನ್ ಪ್ರಾಪರ್ಟಿನೇ ಅಂಟಾಗಿ ಬಿಟ್ಟಿದೆ. ಇದ್ದ ಅಂಟು ಸಾಲದು ಬೊಮ್ಮಂತೆ ಎಲ್ಲಾ ಅಂಟು ತಲೆ ಮೇಲೆ ಹಾಕೊಳ್ತಾ ಇರ್ತೇವೆ, ಅದು ಆನಂದ ಪಡ್ತಾ ಇರ್ತೇವೆ, ಅದರಲ್ಲೇ ನಮ್ಗೆ ಬಹಳ ಆನಂದ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಟನ್ನ ಕಳೆದ ಮಿಕ್ಕ ಜಿಂಕೆಗಳಿಂದ ದೂರ ಆಗಿ ಕಾಂಜರ ಗಿರಿಯಲ್ಲಿ ಈ ಏಳು ಜಿಂಕೆಗಳು ಮಾತ್ರ ಓಡಾಡ್ತಾ ಇವೆ. ಇದನ್ನು ಯಾರು ಹೇಳಿದ್ದು ಅಂದ್ರೆ ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳಿದ್ರು ಶಾಖದಲ್ಲಿ. ಅದು ಚೂರು ಹೇಳಬೇಕಲ್ವಾ, ನಾನು ಹಾಗೆ ಬಂದ್ಬಿಟ್ಟೆ, ಡೈರೆಕ್ಟ್ ಆ ಪಿತೃಗಳದ ಕಥೆಗೆ ಬಂದ್ಬಿಟ್ಟೆ. ಶ್ರಾದ್ದ ಮುಗಿದ ಕೂಡಲೇ ಕೇಳುತ್ತಾರೆ ಯಾರು ಭೀಷ್ಮಾಚಾರ್ಯರು ಮಾರ್ಕಂಡೇಯರನ್ನ, ನಿಮಗೆ ಪಿತೃಗಳ ವಿಚಾರ ಚೆನ್ನಾಗಿ ಗೊತ್ತಂತೆ, ಆ ವಿಚಾರ ನಮಗೆ ಚೆನ್ನಾಗಿ ಹೇಳಿ ಎಂದಾಗ ಅವಾಗ ಮಾರ್ಕಂಡೇಯರು ಹೇಳುತ್ತಾರೆ, ಅಯ್ಯ ನಾನು ಈ ವಿಚಾರ ತಿಳ್ಕೋಬೇಕು ಜ್ಞಾನಿಗಳ ಮುಖದಿಂದ ಅಂತ ಮೇರು ಪರ್ವತ ಪ್ರಾಂತದಲ್ಲಿ ತಪಸ್ಸನ್ನ ಮಾಡಿದೆ ಸಾವಿರಾರು ವರ್ಷಗಳ ಕಾಲ. ಯಾರ ಕುರಿತು? ಸನತ್ ಸುಜಾತರನ್ನ ಕುರಿತು ತಪಸ್ಸು ಮಾಡಿದೆ. ಮಾಡಿದರೆ ಒಂದು ದಿವಸ ನನ್ನ ಕಣ್ಣಿಗೆ ಚಿಕ್ಕ ವಿಮಾನ ಸೂಕ್ಷ್ಮವಾಗಿ ತ್ರಸರೇಣು ಅಂತಾರೆ, ಅಂದರೆ ಕಿಟಕಿಯಿಂದ ಸೂರ್ಯ ಕಿರಣ ಬೀಳತಾ ಇದ್ರೆ ಅದರಲ್ಲಿ ರೇಣುಗಳು ಎದ್ದಂತೆ ಕಾಣುತ್ತೆ, ಹೌದಾ, ಹಾರತಾ ಇದ್ದಂತೆ. ನೋಡಿದಿರಾ ಅಲ್ವ? ನೋಡಿಲ್ಲ ಅಂತ ಕಾಣುತ್ತೆ, ನಾಳೆ ಬೇಕಾದ್ರೆ ನೋಡಿ. ಕಿಟಕಿಯಿಂದ ಸೂರ್ಯಕಿರಣ ಬಿಡತಾ ಇದ್ರೆ ಅದು ನೋಡಿದರೆ ಅದರೊಳಗೆಲ್ಲ ಕಣಗಳೆದ್ದಂತೆ ಕಾಣುತ್ತೆ, ಅದು ತ್ರಸರೇಣು ಅಂತಾರೆ. ಅಷ್ಟು ವಿಮಾನ, ಅದರೊಳಗೆ ಒಬ್ಬ ವ್ಯಕ್ತಿ ನನ್ನ ಯೋಗ ದೃಷ್ಟಿಗೆ ಕಾಣಿಸಿದರು. ಬರ್ತಾ ಬರ್ತಾ ವಿಮಾನ ದೊಡ್ಡದಾಗಿ ಒಳಗಿನ ವ್ಯಕ್ತಿ ಕಾಣಿಸಿದರು. ನಮಸ್ಕಾರ ಮಾಡಿ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ತಾವು ಯಾರು ಅಂತ ಕೇಳಿದರೆ ಅವರು ಹೇಳಿದ್ರಯ್ಯ, ನೀನು ಯಾರಿಗಾಗಿ ತಪಸ್ಸು ಮಾಡತಾ ಇದೆಯೋ ಅವ ನಾನೇ ಸನಸ್ಸುಜಾತ ಅಂತ ಹೇಳಿದ ಕೊಟ್ಟಲೆ ನಮಸ್ಕಾರ ಮಾಡಿದೆ. ಕೇಳಿದೆ, ನೀವು ಸನಸ್ಸುಜಾತರಾದರೆ ನನ್ನ ತಪಶಕ್ತಿಗೆ ನೀವು ಸನಸ್ಸುಜಾತರು ಅಂತ ಗೊತ್ತಾಗಬೇಕಲ್ಲ, ಯಾಕೆ ಗೊತ್ತಾಗಿಲ್ಲ ಅಂತ ಕೇಳುತ್ತಾರೆ. ಇದು ಪ್ರಶ್ನೆ ಬರುತ್ತಲ್ಲಿ ಅವಾಗ ಹೇಳುತ್ತಾರೆ, ಏನ ನ ಸುಚರಿತಂ ತಪಃ, ನೀನು ತಪಸ್ಸು ಮಾಡಿದೀಯ, ಚೂರು ಲೋಪ ಇದೆ, ಅದರಿಂದ ನಾವ ಬುದ್ಧಸೆ, ನನ್ನ ತಿಳ್ಕೊಳ್ಳಿಕ್ಕಾಗಿಲ್ಲ ನಿನಗೆ. ಯಾರು ಮಾರ್ಕಂಡೇಯರಂಥವರಿಗೇನೆ ತಪಸ್ಸಿನಲ್ಲಿ ಚೂರೆಲ್ಲೋ ಲೋಪ, ಅದರಿಂದ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಪಾಡೇ. ಈಗ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಭಾರತದಲ್ಲಿ ಬರುವಂತಹ ಪಾತ್ರ ಪರಿಚಯ ಅಪರೂಪದ್ದು. ಧೃತರಾಷ್ಟ್ರನತ್ರೇ ಬಂದು ಇನ್ನೇನು ನಾಳೆ ಯುದ್ಧ ಆಗುತ್ತೆ, ಒದ್ದಾಡತಾ ನಿದ್ದೆ ಬಾರದೇ ಇರುವಂತಹ ಧೃತರಾಷ್ಟ್ರನಿಗೆ ಉಪದೇಶ ಕೊಡ್ಲಿಕ್ಕೆ ಬಂದದ್ರೆ ವಿದುರ ನೀತಿಯನ್ನು ಕೊಟ್ಟ ಮೇಲೆ ದೇವರ ಚಿಂತನೆ ಹೇಳಿಕೊಡು ಅಂದ್ರೆ ಕ್ಷತ್ರಿಯ ನೀನು ಶೂದ್ರ ನಾನು ಹೇಳಬಾರದು, ಬ್ರಾಹ್ಮಣರು ಹೇಳಬೇಕು. ಯಾರು ಹೇಳಿಕೊಡ್ತಾರೆ ನನಗೆ ಅಂದ್ರೆ ಸನಸ್ಸುಜಾತರು ಬರ್ತಾರೆ. ಅವಾಗ ಧೃತರಾಷ್ಟ್ರ ಕೇಳುತ್ತಾನೆ, ಇದೇ ಪ್ರಶ್ನೆ ಹಾಕ್ತಾನೆ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಮಾರ್ಕಂಡೇಯರಿಗೇನೆ ದರ್ಶನ ಕೊಟ್ಟಾಗ ಯಾರು ಅಂತ ಗೊತ್ತಾಗಲಿಲ್ಲ, ಅವರ ತಪಸ್ಸಿನಲ್ಲೇ ಚೂರು ಲೋಪ ಇತ್ತು ಅಂದರೆ ಅಂಥ ಸನಸ್ಸುಜಾತರು ಗೊತ್ತಿತ್ತು ನಿಂತು ತಮ್ಮನ ಮಕ್ಕಳಿಗೆ ಅನ್ಯಾಯ ಮಾಡುವಂತಹ ನನಗೆ ದರ್ಶನ ಕೊಡತಾರ, ನನಗೆ ಉಪದೇಶ ಕೊಡತಾರ? ಹಾಸ್ಯಕ್ಕೂ ಮಿತಿಮಿತಿ ಇರಬೇಕಲ್ಲ ಅಂತ ಪ್ರಶ್ನೆ ಬಂದಾಗ ವಿದುರ ಹೇಳುವ ಮಾತು, ನಾನು ಪ್ರಾರ್ಥನೆ ಮಾಡುತ್ತೇನೆ ನೋಡೋಣ ಅಂತ. ವಿದುರ ಪ್ರಾರ್ಥನೆ ಮಾಡಿದ್ದಷ್ಟೇ, ಬರಬೇಕು ಅಂದ್ರೆ ಪ್ರತ್ಯಕ್ಷ. ಯಾರು? ಸನಸುಜಾತರು. ಹಾಗಾದರೆ ವಿದುರರ ಗತ್ತು ಎಂಥದ್ದು ಅಂತ ಗೊತ್ತಾಗುತ್ತೆ. ಎಂಥ ಇದಿರಬೇಕು, ಯಮಧರ್ಮರಾದರ ಗತ್ತೆಂಥದ್ದು ಅಂತ. ಆ ರೀತಿಯಾಗಿ ವಿಶೇಷವಾಗಿ ಸನಸುಜಾತರು ಬಂದ ಮೇಲೆ ಸನಸುಜಾತರು ಹೇಳ್ತಾರೆ ಮಾರ್ಕಂಡೇಯರಿಗೆ, ಏನು ಬೇಕು ನನಗೆ ನೋಡಿ. ಮಾರ್ಕಂಡೇಯರಂಥವರು ಅಂದ್ರೆ ಏನೇನೋ ಬೇಡ ಅವರಿಗೆ. ಮತ್ತೆ ತಪಸ್ಸು ಮಾಡಿದ್ಯಾ ಅಂದ್ರೆ ನನಗೆ ಸ್ವಲ್ಪ ತಿಳ್ಕೋಬೇಕಾಗಿತ್ತು. ಜ್ಞಾನ ಪಡೆಯಲಿಕ್ಕೆ ನಾವೇನು ಪ್ರವಚನದಲ್ಲಿ ನೋಡಿ, ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಮಾರ್ಕಂಡೇಯರು ಸನಸುಜಾತರಿಂದ ಪಡ್ಕೊಂಡ ಜ್ಞಾನ ಈಗ ನಮಗೆ ಒಂದು 150 ರೂಪಾಯಿ ಕೊಟ್ರೆ ಪುಸ್ತಕದಲ್ಲಿ ಸಿಗ್ತಾ ಇದೆ. ಅರ್ಥಾಯ್ತ? ಆ ಜ್ಞಾನ ಇವಾಗ ಏನ್ ಆ ಶ್ಲೋಕಗಳೆಲ್ಲ ಅವರ ಬಾಯಿಂದ ಅವರು ಕೇಳಿದ್ರು, ಹಾಗೇ ಪರಂಪರೆ ಬಂತು. ಅದರ ಬೆಲೆ ಎಷ್ಟು ಅಂದ್ರೆ ಮೇರು ಪರ್ವತದ ಮೇಲೆ ನಿರಾಹಾರರಾಗಿ ಬರೇ ಗಾಳಿಯನ್ನು ತಗೊಂಡು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರೆ ಬಂದ ಶ್ಲೋಕಗಳ ಮುದ್ದೆ ಈಗ 200 ರೂಪಾಯಿ ಕೊಟ್ರೆ ಬರುತ್ತೆ. ಅದನ್ನ ನಾವು ಕ್ಯಾಶುವಲ್ ಆಗಿ ತಿರುಗಿಸಿ ಹಾಕ್ತೇವೆ, ಅದು ನಮಗೆ ಸಿಗುತ್ತಾ? ಎಟಕಲ್ಲ ಅಂತ ಹೇಳ್ತಾರೆ. ಪುಸ್ತಕ ಎಟಕಬಹುದು, ಶ್ಲೋಕ ಬುದ್ಧಿಗೆ ಎಟಕಬಹುದು, ಅನುಭವಕ್ಕೆ ಚೂರು ಎಟಕಲ್ಲ. ಯಾಕೆ? ಗುರುಗಳ ಪಾದಕ್ಕೆ ನಾವು ಬೀಳಲ್ಲ. ಅದರಿಂದ ಹೇಳ್ತಾ ಇದ್ದಾರೆ ಸೆಲ್ಫ್ ಸ್ಟಡಿ ಇಲ್ಲಿ ಕೆಲಸ ಮಾಡಲ್ಲ, ಲೌಕಿಕದಲ್ಲಿ ಕೆಲಸ ಮಾಡಿದ ಅಲ್ಲೂ ಮಾಡಲ್ಲ. ಅದಕ್ಕೆ ಹೇಳ್ತಾರೆ ಅಂತ ರೀತಿಯಲ್ಲಿ ಬಂದು ಕೇಳ್ತಾರೆ, ನಾನು ಚೂರು ತಿಳ್ಕೋಬೇಕಂತಿದೆ, ಗುರುಗಳ ಶುಶ್ರೂಷ ಮಾಡಬೇಕು, ನಿಮ್ಮ ದರ್ಶನ ಆಗ್ಬೇಕು ಅಂತ ಕೂತಿದ್ದೇನೆ ಅಂದ್ರೆ ಮೆಚ್ಚುತ್ತಾರೆ. ಅಯ್ಯ, ಜ್ಞಾನ ಪಡ್ಕೊಳ್ಳಿಕ್ಕಾಗಿ ಎಷ್ಟು ತಪಸ್ಸನ್ನು ಮಾಡಿದ್ದೀಯಾ ಹೇಳುತ್ತೇನೆ. ಎಂಥ ಜ್ಞಾನ ಕೊಟ್ರು ಅಂದ್ರೆ ನೋಡು, ಪಿತೃಗಳ ವಿಚಾರವನ್ನ ಹೇಳತಾ, ಈ 7 ಜನರ ವಿಚಾರವನ್ನ ಹೇಳತಾ ನೋಡು. ಬರೇ ನಾನು ಹೇಳಿದರೆ ನೀ ಕೇಳೋದು ಮಾತ್ರ ಅಲ್ಲ, ನಿನಗೆ ಜ್ಞಾನ ದೃಷ್ಟಿಯನ್ನೇ ಕೊಡತಾ ಇದ್ದೇನೆ. ನಾನು ಹೇಳೋದೆಲ್ಲ ನಿನ್ನ ಒಳಗೆ ಕಾಣತಾ ಹೋಗುತ್ತೆ. ಮಾರ್ಕಂಡೇಯರು ಹೇಳ್ತಾರೆ, ಅವರು ಹೇಳ್ತಾ ಇದ್ರೆ ಏನು ಟಿವಿ ವಿಡಿಯೋ ನೋಡಿದಂಗೆ ಒಬ್ರು ಹೇಳ್ತಾ ಇದ್ರು ಚೆನ್ನಾಗಿ ಇದ್ರಿಗೆ. ಹಾಗೆ ಆ 7 ಜನ ಜಿಂಕೆಗಳಾಗಿ ಪರ್ವತದ ಮೇಲೆ ಓಡಾಡಿದ್ದೆಲ್ಲ ನನಗೆ ಕಾಣಿಸ್ತಾ ಇತ್ತು ಅಂತ ಮಾರ್ಕಂಡೇಯರು ಭೀಷ್ಮಾಚಾರ್ಯ ಹೇಳ್ತಾರೆ. ಈ ತರ ಅವರಿಗೆ ಸೆಷನ್ ನಡೆಯಿತು. ಇದು ಪಾಠದ ಸೆಷನ್, ಡೈರೆಕ್ಟ್ ಹೇಳ್ತಾ ಇದ್ರೆ ಅವ್ರು ನೋಡ್ತಾ ಇರ್ತಾರೆ. ಇದು ವಿಜಯರಾಯರ ಗತ್ತು ಅಂತ ಹೇಳ್ತಾರೆ. ವಿಜಯರಾಯರು ತಮ್ಮ ಶಿಷ್ಯರಿಗೆ ಅಂಕಿತ ಪ್ರದಾನ ಮಾಡಿದ ರೀತಿ ಹೇಗೆ ಅಂದ್ರೆ, ಗೋಪಾಲದಾಸರು ಹೇಳ್ತಾರೆ, ಶಿಷ್ಯರ ಹೃದಯ ಮಂದಿರದೊಳು ವಿಜಯ ವಿಠಲನ ತದ್ದಿಮಿ ಧಿಮಿಕೆಂದು ಕುಣಿಸಿದೆಯೋ ವಿಜಯರಾಯ ಅಂತಾರೆ. ತಲೆ ಮೇಲೆ ಕೈ ಇಟ್ಟ ಕೊಡದೆ ಒಳಗೆ ಸ್ವಾಮಿ ಕಾಣಿಸ್ತಾ ಬರಬೇಕು, ಆ ತರ ಉಪದೇಶ ಕೊಡತಾ ಬಂದರು. ಆ ರೀತಿಯಲ್ಲಿ ಮಹಾನುಭಾವರು ಉಪದೇಶವನ್ನು ಕೊಟ್ಟಿದ್ದಾರೆ. ಇತ್ತ 7 ಮೃಗಗಳು, ಕೃಷ್ಣ ಮೃಗಗಳು ತಿರುಗಾಡತಾ ಇದ್ರೆ ಹೇಳ್ತಾರೆ, ಈಗಲೂ ಹೋಗಿ ನೋಡಿ ಆ ಕಾಲಾಂಜನಗಿರಿಯಲ್ಲಿ ಆ 7 ಜನ ಜಿಂಕೆಗಳಾಗಿ ತಿರುಗಿದಾಗ ಅವರ ಕಾಲು ಹೆಜ್ಜೆ ಬಂಡೆ ಮೇಲೆ ಮೂಡಿದೆ. ಅವರ ತಪಶಕ್ತಿಗೆ ಜಿಂಕೆಗಳ ಗುರುತು ಬಂಡೆ ಮೇಲೆ ಮೂಡಿದೆ ಕಾಲು ಹೆಜ್ಜೆ ನೋಡಿ ಅಂತ. ಅಲ್ಲ, ಯೋಗಾಭ್ಯಾಸ ಮಾಡಿ ತಪಶಕ್ತಿಯಿಂದ ಜಿಂಕೆಗಳಾಗಿ ಹುಟ್ಟಿದಾಗ ಅವರೇನು ನನ್ನ ಪಾದ ಮೂಡ್ಲಿ ಅಂತ ಕಾಲು ಹೀಗಿಡ್ತಾ ಹೋಗಿಲ್ಲ. ಅವರು ಪಾಡಿಗವರು ಕ್ಯಾಶುವಲ್ ಆಗಿ ತಿರುಗಿದ್ದಷ್ಟೇ, ತಿರುಗಾಡಿದ್ದಕ್ಕೆ ಹೆಜ್ಜೆ ಮೂಡಿದರೆ ನಮ್ಮ ಮಧ್ವರಾಯರು ಸರ್ಪರೂಪದಲ್ಲಿ ಬಂದ ದೈತ್ಯರನ್ನ ಕೊಲ್ಲಲಿಕ್ಕೆ ಕಾಲು ಹಾಕಿದರೆ ಅದು ಬಂಡೆಯಲ್ಲಿ ಮೂಡಲ್ವಾ? ಬಹಳ ಜನರ ತಲೆಯಲ್ಲಿ ಸರ್ಪ ಕೂತಿರುತ್ತೆ, ಸಂಶಯ ಸರ್ಪ. ಅಲ್ಲಿ ಹೋಗಿ ಹೆಜ್ಜೆ ನೋಡಿದಾಗ ಎಷ್ಟು ದೊಡ್ಡದು ಕಾಣಿಸುತ್ತೆ ಕಾಲು ಹಾಕಿ ಒತ್ತಿದ್ರೆ. ಬೇಕಾದ್ರೆ ನೀವು ನೋಡಿ, ಕೆಸರಿದ್ರೆ ನಮ್ಮ ಮನೆ ಮುಂದೆ ಚೂರು ಗಟ್ಟಿಯಾದ ಕೆಸರು, ನೀರಾಗಿರಬಾರ್ದು, ಗಟ್ಟಿಯಾಗಿರಬೇಕು. ಅಲ್ಲಿ ಇಡೀ ಕಾಲಲ್ಲ, ಬರೇ ಮುಂಗಾಲು ಅಂದ್ರೆ ಈ ಕಾರಿನ ಮುಂಭಾಗ ಮಾತ್ರ ಗಟ್ಟಿಯಾಗಿ ಅದುಮಿ ಹೇಗಿರುತ್ತೋ ಹಾಗೇ ಇದೆ, ಅಲ್ಲಿ ಚೆನ್ನಾಗಿ ಒತ್ತಿದಂತ ಇದೆ. ಆವಾಗ ಡೌಟ್ ಎಲ್ಲದ್ದು ಅಲ್ಲ, ಅವ್ರ ಕಾಲು ಚಿಕ್ಕದಲ್ಲ ವಾಸುದೇವ, ಚಿಕ್ಕವ, ಚಿಕ್ಕ ಕಾಲು ಇಡ್ ದೊಡ್ಡು ಮೂಡುತ್ತಾ? ಅಯ್ಯೋ, ಸಂಶಯಗಳು ತುಂಬಾ ಕೂತ್ರಿ, ನನ್ನೇ ಕೇಳಿದ್ರು. ಅಲ್ರಿ, ನಮ್ಮವ್ರು ಹೇಳಿದ್ರೆ ನಂಬೇಕಾ? ನಿಜವಾಗಿ ನಡೆಯುತ್ತಾ ಆವಾಗ ಚಿಕ್ಕದು ನೋಡಿ ಮುದ್ರೆ ಹಾಕೊಳ್ತೀವಿ ನಾವು, ಮುದ್ರೆ ಹಾಕೊಳ್ತೀವಲ್ಲ, ಚಕ್ರ ನಾರ್ಮಲ್ ಸೈಜ್ ಎಷ್ಟು ಅಂದ್ರೆ ಈ ಹಣೆಗೆ ಹಾಕುವಾಗ ಇಲ್ಲಿ ಎಷ್ಟು ಮಿನಿಮಮ್ ಹಿಡಿಯುತ್ತೋ ಅಷ್ಟೇ ಸೈಜ್ ಚಕ್ರ ಮಾಡಿರ್ತಾರೆ. ಹೌದಾ? ನಮ್ಗೆಲ್ಲ ಸಿಗೋದು ಯಾರಾದ್ರೂ ಎಷ್ಟು ದೊಡ್ಡ ಚಕ್ರ ಇಟ್ಕೊಂಡು ಹಾಕೊಂತಾ ಇದ್ರ ಇದೆಲ್ಲ ಆಗುವಂತೆ ಇಲ್ಲಲ್ಲ. ಆದರೆ ಕಾವು ಮಠಕ್ಕೆ ಹೋದರೆ, ಕಾಸರಗೋಡಿನ ಹತ್ರ ಕಾವು ಮಠಕ್ಕೆ ಹೋದರೆ ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯದ ಜಾಗ, ಅವರು ವೃಂದಾವನಸ್ಥರಾಗಿದ್ದಾರೆ ಅಂತ ಪ್ರತೀತಿ. ಅಲ್ಲಿ ಮಧ್ವರಾಯರ ಕಾಲದ ಮುದ್ರೆಗಳಿವೆ, ಇಷ್ಟಿಷ್ಟು ದೊಡ್ಡ ಮುದ್ರೆಗಳಿವೆ. ಅಂದ್ರೆ ಮುದ್ರೆ ಅಷ್ಟು ಸೈಜಿದ್ರೆ ಅದು ಬೀಳುವ ಪ್ರದೇಶ ಎಷ್ಟು ದೊಡ್ಡದಿರಬೇಕು, ಮುಖ ಎಷ್ಟು ದೊಡ್ಡದಿರಬೇಕು, ಶರೀರ ವ್ಯಕ್ತಿ ಎಷ್ಟು ದೊಡ್ಡವರಿರಬೇಕು ಅಲ್ವಾ? ಮೊನ್ನೆ ಮೊನ್ನೆ ಇದ್ದವರೇ ಅಷ್ಟಿದ್ರೆ ಮಧ್ವರಾಯರು ಆವೇಶದಿಂದ ಚಿಕ್ಕ ಹುಡುಗರಾಗಿದ್ದಾಗ ತಮ್ಮ ರೂಪದಿಂದ ಅಸುರನ ಸಂಹಾರ ಮಾಡಲಿಕ್ಕೆ ಹೋದಾಗ ಹೆಜ್ಜೆ ಹೇಗೆ ಮೂಡಬೇಕು? ಇದೆಲ್ಲ ನಮ್ಮ ಲೌಕಿಕದ ಸ್ಕೇಲ್ ಇಂದ ಅಡಿಲಿಕ್ಕೆ ಹೋದರೆ ಎಲ್ಲ ಸಂಶಯ ಗೊತ್ತಿರುತ್ತೆ. ಅದಕ್ಕೆ ಮಧ್ವರಾಯರ ಕೇಳ್ಕೋಬೇಕು, ಸ್ವಾಮಿ ಆ ಸರ್ಪನ್ನ ತುಳಿದದ್ದಲ್ಲ, ನಮ್ಮ ತಲೆಯಲ್ಲೇ ಸರ್ಪ ಕೂತಿದೆ, ಅದನ್ನು ತುಳಿಯಬೇಕು. ಆ ರೀತಿಯಲ್ಲಿ ಆ ಜಿಂಕೆಗಳ ಪಾದಗಳ ಗುರುತು ಆ ಬೆಟ್ಟದ ಮೇಲೆ ಮೂಡುತ್ತಾ ಇದೆ. ಕೊನೆಗೆ ಆ ಜಿಂಕೆಗಳೆಲ್ಲ ಸೇರಿ ವ್ರತವನ್ನು ಮಾಡ್ತಾ ಇದ್ದಾರೆ. ಏನು ವ್ರತ? ಮರುವ್ರತ ಅಂತ. ಮರುವ್ರತ ಅಂದ್ರೆ ಏನು? ಅನ್ನ ನೀರು ಅಂದ್ರೆ ತಿಂಡಿ ನೀರು ಇಲ್ಲದೆ ಉಪವಾಸದಿಂದ ಪ್ರಾಣ ಬಿಡೋದು ಭಗವಂತನ ಪ್ರತ್ಯಕ್ಷವಾಗಿ. ಅದು ಜಿಂಕೆಗಳಾಗಿದ್ದಾಗ ಮಾಡಿದ್ರಂತೆ. ಮರುವ್ರತವನ್ನು ಮಾಡಿ ಪ್ರಾಣತ್ಯಾಗ ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ಏನಾದರೂ ಅಂತ ಹೇಳ್ತಾರೆ, ಚಕ್ರವಾಕ ಪಕ್ಷಿಗಳಾಗಿ ಹುಡ್ತಾರೆ. ಹಂಸ ಪಕ್ಷಿಗಳಾಗಿ ಆಗಿಲ್ಲ, ಚಕ್ರವಾಕ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೇನಾಯಿತು ಎಂಬುದು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಾಸ್ತು.